ಸ್ವಯಂ ಸ್ವರೂಪಾತ್ಮಹೇ ನಚ ಜೀವಸ್ಯ ತದ್ಭಾವೋ ಅಸ್ತಿ ಉತ್ಥಿತಶ್ಚ ಸುಷ್ಟಿ ಸಂಸಾರಯೋಃ ಪರಾಮರ್ಶ ದರ್ಶನಾತ್ ಅಹಂ ವಿಶ್ವಂ ಭುವನಮವ್ಯಭವಾಂ ಆಜನ್ಮ ಮರಣಂ ಶ್ರುತ್ವಾ ಮುಕ್ತಾಹರ್ಷಮವಾಪ್ನುಯುಃ ಇತಿ ತದ್ಭಾವಸ್ಯ ಅಪರಾಮರ್ಶಾಚ್ಚ ಪ್ರಾಜ್ಞೇನ ಆತ್ಮನಾ ಸಂಪರಿಷ್ವಕ್ತೋ ನ ಬಾಹ್ಯಂ ಕಿಂಚನ ವೇದ ನಾಂತರಂ ಇತ್ಯಾದಿ ಶ್ರುತೇಶ್ಚ ಸುಷುಪ್ತಿ ಉತ್ಕ್ರಾಂತೋರ್ಭೇದೇನ ಇತಿ ಚ ಭಗವದ್ವಚನಂ ಅದಲ್ಲಾಗಿತ್ತು. ಸನ್ಮೂಲಾ ಸೌಮ್ಯ ಇಮಾ ಸರ್ವಾ ಪ್ರಜಾಃ ಸದಾಯತನಾಃ ಸತ್ಪ್ರತಿಷ್ಠಾಃ ಸತಿ ಸಂಪದ್ಯ ನ ವಿದುಃ ಸತಿ ಸಂಪತ್ಸಾಮಃ ಇತಿ ಸತ ಆಗಮ್ಯ ನ ವಿದುಃ ಸತ ಆಗಚ್ಛಾಮಃ ಇತಿ ಸಯೇಷ ಜೀವೇನ ಆತ್ಮನ ಅನುಪ್ರಭೂತಃ ಪೇಪೀಯಮಾನೋ ಮೋದಮಾನಸ್ತಿಷ್ಠತಿ ಅಣ್ವಯಿವ ಇಮಾಧಾನ ಭಗವಃ ಇತ್ಯಾಸಾ ಮಂಗೈಕಾಂ ಭಿಂದೀತಿ ಭಿನ್ನಾ ಭಗವ ಇತಿ ಕಿಮತ್ರ ಪಶ್ಯಸೀತಿ ನ ಕಿಂಚನ ಭಗವ ಇತಿ ಯಂ ವೈ ಸೌಮ್ಯ ಏತ ಮಣಿಮಾನಂ ನ ನಿರ್ಭಾಲಯಸೆ ಏತಶ್ಚ ವೈ ಸಾಮ್ಯ ಏಷ ಅಣಿಮಾ ಅಣಿಮ್ನಃ ಏವ ಮಹಾನ್ಯಗ್ರೋಧಸ್ತಿಷ್ಠತಿ ಲವಣಮೇತದುದಕೇ ಅವಧಾಯಾಥ ಮಾ ಪ್ರಾತರುಪಸೀ ತಥಾ ಇತಿ ಸಹ ತಥಾ ಚಕಾರ ತಂ ಹೋವಾಚ ಯದ್ದೋಷಾ ಲವಣಮೇತದುದಕೇ ಅವಧಾ ಅಂಗ ತದಾಹರೇತಿ ತದ್ಧಾವಮೃಶ್ಯ ನ ವಿವೇದ ಯಥಾ ವಿಲೀನಮೇವ ಅಂಗ ಅಸ್ಯ ಅಂತಾದಾಚಾಮೇತಿ ಕಥಮಿತಿ ಲವಣಮಿತಿ ಮಧ್ಯಾದಾಚಾಮೇತಿ ಕಥಮಿತಿ ಲವಣಮಿತಿ ಅಂತ್ಯಾದಾಚಾಮೇತಿ ಕಥಮಿತಿ ಲವಣಮಿತಿ ಅತ್ರ ವಾವಕಿಲ ಸತ್ಸೌಮ್ಯ ನ ನಿಭಾಲಯಸೇ ಅತ್ರೈವ ಕಿಲೇತಿ ಏತಾಂ ದಿಶಂ ಗಂಧಾರ ಏತಾಂ ದಿಶಂ ವ್ರಜೇತಿ ತೇಜಃ ಪರಸ್ಯಾಂ ದೇವತಾಯಾಂ ತಾವನ್ನ ಜಾನಾತಿ ಅಪಹಾರ್ಷೀ ಸ್ಥೇಯಮಕಾರ್ಷೀ. ಇದಿಷ್ಟು ಉಪನಿಷತ್ತಿನ ವಾಕ್ಯಗಳನ್ನು ಕೊಟ್ಟರು. ಯಾತಕ್ಕೆ ಕೊಟ್ಟರು? ಒಂಬತ್ತನ್ನು ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಇತ್ಯಾದಿ ನವಕೃತ್ವ, ಒಂಬತ್ತು ಸ್ಥಳಗಳಲ್ಲಿ ಸರಿಯಾಗಿ ಓದಿ, ಭಿನ್ನಸ್ಯ ವಸ್ತುನು ಭೇದ ಅಪರಿಜ್ಞಾನಾದ ಅನರ್ಥಂ ಸೂಕ್ಷ್ಮತ್ವಾದ ಭೇದಸ್ಯ ದುರ್ಜ್ಞೇಯತ್ವಂಚ ಸದೃಷ್ಟಾಂತಂ ತಾತ್ಪರ್ಯೇಣ. ಇಷ್ಟರಲ್ಲಿ ಬಂದಿರೋ ವಿಚಾರ ಏನು? ಎಲ್ಲ ವಸ್ತುಗಳಲ್ಲೂ ಪರಸ್ಪರ ಭೇದ ಇದೆ ಮತ್ತು ತಿಳುವಳಿಕೆ ಇಲ್ಲದ ಹೋದ್ರೆ ಅನರ್ಥ ಇದೆ, ಎರಡನ್ನು ಹೇಳ್ತಾ ಇದ್ದಾರೆ. ತಿಳ್ಕೊಳ್ಳದೇ ಇರೋ ಕಾರಣ ಏನು? ಸೂಕ್ಷ್ಮ ಅಂತ ಹೇಳಿದ್ದಾರೆ, ಅದು ದುರ್ಜ್ಞೇಯ ಅಂತ ಹೇಳಿದ್ದಾರೆ. ಇಷ್ಟೇ ದೃಷ್ಟಾಂತ ಕೊಟ್ಟ ಮೇಲೆ ಏನು ಮಾಡೋದು? ದೃಷ್ಟಾಂತಗಳನ್ನು ವಿಶ್ಲೇಷಣೆ ಮಾಡೋದು. ಅಷ್ಟು ದೃಷ್ಟಾಂತಕ್ಕೆ ಒಂದಲ್ಲಾದರೂ ಕೂಡ ಅಭೇದ ಇದೆ ಅದರಲ್ಲಿ, ಗೊತ್ತಾಯ್ತು? ಒಂದರಲ್ಲಿ ಅಭೇದದ ಹೆಸರೇ ಇಲ್ಲ ಅಂದಮೇಲೆ ಅತತ್ವಮಸಿ ಅಂತ ಬಿಡಿಸ್ಬೇಕೋ ತತ್ವಮಸಿ ಅಂತ ಬಿಡಿಸ್ಬೇಕೋ ನೋಡಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಯಾವಾಗಲೂ ಕೂಡ ಒಂದು ವಾಕ್ಯದಲ್ಲಿ ಡೌಟ್ ಬಂದಾಗ ಏನು ಮಾಡಬೇಕು? ದೃಷ್ಟಾಂತ ನೋಡಬೇಕು. ಒಂದು ಮಾತಿದೆ, ಒಂದು ವಸ್ತು ಇದೆ, ಒಂದು ಯಾವುದೋ ಒಂದು ಘಟ ನಿತ್ಯ ಅಲ್ಲ, ಒಂದು ಮಾತು ಹೀಗೆ ಓದಬೇಕು. ಓದ್ತಾ ಹೋಗಿಬಿಟ್ರೆ ಹೀಗೆ ಎರಡು ರೀತಿ ಬಿಡಿಸೋಕ್ಕೆ ಬರುತ್ತೆ. ಶಬ್ದ ನಿತ್ಯ, ಶಬ್ದ ನಿತ್ಯ ಅಂತಿದೆ, ಅದು ಎರಡು ರೀತಿ ಬಿಡಿಸೋಕೆ ಬರುತ್ತೆ. ಶಬ್ದ ಅನಿತ್ಯ ಅಂತ ಬಿಡಿಸೋಕ್ಕೂ ಬರುತ್ತೆ, ಶಬ್ದ ನಿತ್ಯ ಅಂತ ಬಿಡಿಸೋಕ್ಕೂ. ಸರಿಯಾಗಿ ಗಮನಿಸ್ಬೇಕಾದ್ರೆ ಶಬ್ದ ಅನಿತ್ಯ ಅಂತ ಬಿಡಿಸೋಕ್ಕೂ ಬರುತ್ತೆ, ಶಬ್ದ ನಿತ್ಯ ಅಂತ ಬಿಡಿಸೋಕ್ಕೂ ಬರುತ್ತೆ. ಯಾವ ರೀತಿ ಬಿಡಿಸ್ಬೇಕು ಅಂತ ಪ್ರಶ್ನೆ. ಈಗ ಅವ ಡೌಟ್ ಬಂದಾಗ ಏನು ಮಾಡಬೇಕಾಗ? ಎಕ್ಸಾಂಪಲ್ ನೋಡಬೇಕು. ಏನಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ? ಈಗ ಘಟವತ್ ಅಂತ ಕೊಟ್ಬಿಡ್ತಾರೆ. ಶಬ್ದ ನಿತ್ಯ ಘಟವತ್ ಅಂತ ಕೊಟ್ಟರೆ ಗಡಿಗೆ ಅಂತೆ ಅಂತ ಹೇಳಿಬಿಟ್ಟು, ಈಗ ಗಡಿಗೆ ಎಂಬ ನಿತ್ಯನೋ ಅನಿತ್ಯನೋ? ಅನಿತ್ಯ. ಸೊ ಶಬ್ದ ನಿತ್ಯ ಅಂತ ಬಿಡಿಸೋಕೆ ಅನಿತ್ಯ ಅಂತ ಬಿಡಿಸ್ಬೇಕು? ಅನಿತ್ಯ ಅಂತ ಬಿಡಿಸ್ಬೇಕು, ಸಿಂಪಲ್ ಆಗಿ ಹೋಗ್ತಾನೆ. ಅನಿತ್ಯ ಅಂತ ಬಿಡ, ಯಾಕೆ ದೃಷ್ಟಾಂತ ಯಾವ್ದು ಕೊಟ್ಟಿದ್ದಾರೆ? ಈಗ ಘಟ ಅನಿತ್ಯ ಪದಾರ್ಥ ದೃಷ್ಟಾಂತ ಕೊಟ್ಟಿರೋದ್ರಿಂದ ಏನಂತ ಬಿಡಿಸ್ಬೇಕು ಅಲ್ಲಿ? ಈಗ ಬಿಡಿಸ್ಬೇಕು ಅದೇ ರೀ. ಅಥವಾ ಈ ರೀತಿ ಕೊಟ್ಟಿದ್ದರೆ ಶಬ್ದ ನಿತ್ಯ ಗಗನವತ್ ಅಂತ ಕೊಟ್ಬಿಟ್ರೆ, ಗಗನ ಅಂದ್ರೇನು? ಆಕಾಶ. ಆಕಾಶ ಏನದು? ನಿತ್ಯ. ಏನಂತ ಬಿಡಿಸ್ಬೇಕಾಗ್ತಿತ್ತು? ನಿತ್ಯ ಅಂತ ಬಿಡಿಸ್ಬೇಕಾಗ್ತಿತ್ತು. ಈ ಡೌಟ್ ಏನು ಬಂತೆ? ಸಾತ್ಮ ತತ್ವಮಸಿ ಅಂತ ಬಿಡಿಸ್ಬೇಕು, ಸಾತ್ಮ ಅತತ್ವಮಸಿ ಅಂತ ಬಿಡಿಸ್ಬೇಕು ಅಂತ ಡೌಟ್ ಬಂತೆ. ಅವಾಗ ಏನು ಮಾಡೋದು? ದೃಷ್ಟಾಂತ ಇವೆ. ಎಷ್ಟು ದೃಷ್ಟಾಂತ ಇವೆ? ಈಗ ಒಂಬತ್ತಿವೆ. ಒಂದಿದ್ರು ಸಾಕಾಗ್ತಿತ್ತು, ಅಲ್ಲೇನು ಘಟವತ್ತಂತ ಒಂದಿದ್ರು ಸಾಕು ಏನಂತ ಬಿಡಿಸ್ಲಕ್ಕೆ. ಒಂಬತ್ತು ದೃಷ್ಟಾಂತ ಹೇಮೇವೆ ಎಲ್ಲ ಏನು ಹೇಳ್ತಾ ಇವೆ? ಎಲ್ಲ ಭೇದನ ಹೇಳ್ತಾ ಇವೆ. ದೇರ್ಫೋರ್ ಏನೇಳ್ತ ಬಿಡಿಸ್ಬೇಕು? ಈಗ ಸಾತ್ಮ ತತ್ವಮಸಿ ಅಂತ ಬಿಡಿಸ್ಬೇಕು, ಅತತ್ವಮಸಿ ಅಂತ ಬಿಡಿಸ್ಬೇಕು. ಸಾತ್ಮ ತತ್ವಮಸಿ ಅನ್ನೋದನ್ನ ನಾವು ತತ್ವಮಸಿ ಅಂತ ಬಿಡಿಸಿದ್ರೆ ಸರಿ ಹೋಗುತ್ತೋ, ಅತತ್ವಮಸಿ ಅಂತ ಬಿಡಿಸಿ ಸರಿ ಹೋಗುತ್ತೆ? ಈಗ ಅಲ್ಲ, ಆತ್ಮ ತತ್ವಮಸಿ ಸಂಧಿ ಅದು. ಸಂಧಿ ಇದ್ದಾಗ ಎರಡು ರೀತಿ ಬಿಡಿಸೋಕ್ಕೆ ಬರುತ್ತೆ. ಶಬ್ದವು ನಿತ್ಯ ಎರಡು ರೀತಿ ಬಿಡಿಸೋಕೆ ಬರುತ್ತೆ. ಅದನ್ನು ಶಬ್ದ ನಿತ್ಯ ಅಂತ ಬಿಡಿಸೋಕ್ಕೆ ಬರೋ, ಅನಿತ್ಯ ಅಂತ ಬಿಡಿಸೋಕ್ಕೂ ಬರುತ್ತೆ. ಇದು ಹಾಗೆ ಆತ್ಮ ತತ್ವಮಸಿ ಅಂತ ಬಿಡಿಸೋಕ್ಕೂ ಬರುತ್ತೆ, ಅತತ್ವಮಸಿ ಅಂತ ಬಿಡಿಸೋಕ್ಕೂ ಬರುತ್ತೆ. ಡೌಟ್ ಬಂದಾಗ ಏನು ಮಾಡಬೇಕಾಗ? ದೃಷ್ಟಾಂತ ನೋಡಬೇಕು, ಗೊತ್ತಾಯ್ತಾ? ತತ್ವಮಸಿ ಅಂತ ಬಿಡಿಸಿದರೆ ಅಭೇದ ಅರ್ಥ ಬರುತ್ತೆ ಅಂತ ತಿಳ್ಕೊಂಬೋಣ, ಅತತ್ವಮಸಿ ಬಿಡಿಸಿದರೆ ಭೇದ ಅರ್ಥ ಬರುತ್ತೆ ಅಂತ ತಿಳ್ಕೊಂಬೋಣ. ದೃಷ್ಟಾಂತಗಳೆಲ್ಲ ಯಾವುದರಲ್ಲಿದೆ ಈಗ?
ಭೇದಕ್ಕೆ ಇದೆ. ಸೊ ಭೇದ ಬರಹ ಬಿಡಿಸ್ಬೇಕು, ಅಭೇದ ಬರಹ ಬಿಡಿಸ್ಬೇಕೋ? ಭೇದ ಬರಹ. ಭೇದ ಬರೋದು ಯಾವಾಗತ್ತೆ? ತತ್ವಮಸಿಯಂತೆ ಬಿಡಿಸಿರ ಬರುತ್ತೋ, ಅತತ್ವಮಸಿಯಿಂದ ಬಿಡಿಸಿರ ಬರುತ್ತೋ, ಅತತ್ವಮಸಿ ಅಂತ ಇಷ್ಟು ತಿಳ್ಕೊಂಡು ಇದಿಷ್ಟು ಹಿಂದಿನ ಬ್ಯಾಕ್ಗ್ರೌಂಡ್ ಇದು. ಇವತ್ತು ಇಷ್ಟೇ ಹೇಳಿ ಈ ಆಚಾರ ಹೇಳ್ತಾರೆ. ಇಲ್ಲಿ ಬಂದಿರೋದೆಲ್ಲ ಏನು? ಭಿನ್ನಸ್ಯ ವಸ್ತುನಃ ಭೇದ ಅಪರಿಜ್ಞಾತ ಅನರ್ಥಂ. ಭಿನ್ನವಾದ ವಸ್ತುಗಳಿದ್ದಾಗ ಅಲ್ಲಿ ಏನು ತಿಳ್ಕೊಬಾರ್ದು? ಏನು ತಿಳ್ಕೊಬಾರ್ದು? ಅಭೇದ ತಿಳ್ಕೊಬಾರ್ದು. ವಸ್ತುಗಳು ಭಿನ್ನವಾಗಿದ್ದಾಗ ಅಭೇದ ತಿಳ್ಕೊಬಾರ್ದು, ಅಭಿನ್ನವಿದ್ದಾಗ ಭೇದ ತಿಳ್ಕೊಬಾರ್ದು. ಉದಾಹರಣೆಗೆ ಪರಮಾತ್ಮ ರೂಪರೂಪಗಳಲ್ಲಿ ಏನಿಲ್ಲ? ಭೇದ ಇಲ್ಲ. ಅವ ಭೇದ ತಿಳ್ಕೊಬಾರ್ದಲ್ಲಿ. ಜೀವೇಶ್ವರಲ್ಲಿ ಏನಿದೆ? ಭೇದ ಇದೆ. ಅಲ್ಲಿ ಏನು ತಿಳ್ಕೊಬಾರ್ದು? ಅಭೇದ ತಿಳ್ಕೊಬಾರ್ದು. ಅದ್ವೈತ ಉಲ್ಟ ಪಲ್ಟ ಮಾಡ್ತಾರೆ. ಈಗ ದೇವರು ರೂಪರೂಪಗಳು ಏನು ಹೇಳ್ತಾರೆ? ಅವರು ಭೇದ ಹೇಳ್ತಾರೆ. ಜೀವೇಶ್ವರಿಗೆ ಏನು ಹೇಳ್ತಾರೆ? ಅಭೇದ ಹೇಳ್ತಾರೆ. ಏನು ಹೇಳ್ಬೇಕು ಅದಕ್ಕೆ? ಭೇದ ಅಪರಿಜ್ಞಾನಾತ್ ಅನರ್ಥಂ ಸೂಕ್ಷ್ಮತ್ವಾತ್ ಭೇದಶ್ಚ ದುರ್ಜ್ಞೇಯತ್ವಂ. ಮತ್ತು ಭೇದದ ಬಗ್ಗೆ ಯಾಕೆ ಶುರುವಾಗಳು? ದುರ್ಜ್ಞೇಯ, ಸೂಕ್ಷ್ಮ. ಸೂಕ್ಷ್ಮ ಪದಾರ್ಥ ಏನು ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಇವತ್ತು ಉದಾಹರಣೆಗೆ ಅಕ್ಕಿಯಲ್ಲಿ ಎರಡು ಬಿದ್ದುಬಿಟ್ರೆ ಏನಾಗುತ್ತೆ? ಆರಿಸೋ ಸುಲಭ ಕಷ್ಟ ಎರಡು ಬಿದ್ದುಬಿಟ್ರೆ ಅಕ್ಕಿಯಲ್ಲಿ ಯಾತಕ್ಕೆ? ಅದು ಕಪ್ಪು ಬಿಳಿ ಸ್ವಲ್ಪ ಆರಿಸ್ಬಿಡ್ತಾರೆ. ಆದರೆ ಅದರಲ್ಲಿ ಬಿಳಿ ಕಲ್ಲು ಹಾಕಿಬಿಟ್ರೆ ಅದಕ್ಕೆ ಬರೋರು ಏನಂತ ಮಾಡ್ತಾರೆ? ಅವ್ನು ಬಿಳಿ ಕಲ್ಲು ಹಾಕಿ ಬರ್ತಾರೆ, ಕರಿ ಕಲ್ಲು ಹಾಕಿ ಬರೋದಿಲ್ಲ. ಯಾಕೆ? ಗೊತ್ತಾಗಬಾರ್ದು ಅಂತೇಳಿ. ಭೇದ ಗೊತ್ತಾಗಬಾರ್ದು ಹಾಗೆ ಮಾಡ್ತಾರೆ. ಅರ್ಥಾಯ್ತಾ? ಅದಕ್ಕೆ ಸೂಕ್ಷ್ಮ ಇದೆ. ಜೀವೇಶ್ ದೇಹದೊಳಗೆ ಜೀವ ಇದ್ದಾನೆ. ಜೀವ ದೇಹ ಬೇರೆ ಅಂತ ತಿಳ್ಕೊಳ್ಳೋದು ಒಂದು ಪಾಯಿಂಟು. ಜೀವನೊಳಗೆ ದೇವರಿದ್ದಾನೆ. ದೇವರಿದ್ದೊಳಗೆ ಮತ್ತೆ ಇನ್ನೂ ಸೂಕ್ಷ್ಮ ಅದು. ಹೇಳಿಲ್ಲ ಈಗ ಹಾಲಲ್ಲಿ ಟಾರ್ ಬಿದ್ದರೆ ತಷ್ಟ ಗೊತ್ತಾಗಿಬಿಡುತ್ತೆ. ಅದರಲ್ಲಿ ನೀರು ಬಿದ್ದರೆ ತಷ್ಟ ಗೊತ್ತಾಗಲ್ಲ. ಗೊತ್ತಾಯ್ತಾ? ಆದರೆ ಬಿಳಿ ನೀರು ಬಿದ್ದರೆ ಇನ್ನೂ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಜೀವೇಶ್ವರ ಭೇದ ಸೂಕ್ಷ್ಮ ಆದ್ದರಿಂದ ಗೊತ್ತಾಗೋದು ಕಷ್ಟ ಅಂಥೇಳಿ ಒಂಬತ್ತು ಸ್ಥಾನದ ಕೊಟ್ಟು ಹೇಳಿರೋದ್ರಿಂದ ಇಲ್ಲಿ ಭೇದ ಚಿಂತನೆ ಮಾಡಬೇಕೇ ಹೊರತು ಅಭೇದ ಚಿಂತನೆ ಮಾಡಬಾರದು. ನೆಕ್ಸ್ಟ್ ಇಷ್ಟು ಹೇಳಿ ಹೋಗ್ಲಪ್ಪ. ಒಂದು ದೃಷ್ಟಾಂತ ಒಂಬತ್ತಿವಿಯಲ್ಲ, ಒಂದಾದ್ರೂ ಅಭೇದದಲ್ಲಿ ಇದೆ ಹೋಗ್ಲಿ. ಕೊನೆ ಪಕ್ಷ ನಿನ್ನ ಕಡೆ ವಾಲ್ಬೇಕಾದ್ರೆ ಏನಿರಬೇಕು ನೋಡಿ, ನಮಗೂ ಒಂದಿದೆ ಅಂತ ಹೇಳಬೇಕು. ಒಂದು ಇಲ್ವಲ್ಲ. ನಚ ಅಭೇದೇ ಕಶ್ಚಿತ್ ದೃಷ್ಟಾಂತ ಉಕ್ತಃ ತತ್ವ ನಡೆಯಲ್ಲ, ಅದೇ ಮಾತು ಉಪಯೋಗಿಸುತ್ತಾರೆ. ಹಾಗೇನೆ ನಚ ಅಭೇದೇ ಕಶ್ಚಿತ್ ದೃಷ್ಟಾಂತ ಉಕ್ತಃ. ಕಶ್ಚಿತ್ ಅಂದರೆ ಒಂದಾನೊಂದು ಕೂಡ, ದೃಷ್ಟಾಂತ ಕೂಡ ಅಭೇದದಲ್ಲಿ ಹೇಳಿಲ್ಲ. ಎಲ್ಲ ತೋರಿಸ್ತಾರೆ. ನಹಿ ಸಿಕನಿ ಸೂತ್ರ ಯೋಹೋ. ಮೊದಲೇ ದೃಷ್ಟಾಂತ ಏನೀಗ? ಗಿಳಿ ಮದ್ದು, ಒಂದು ಹಕ್ಕಿ, ಒಂದು ಗೂಟ, ಹಗ್ಗ ಕಟ್ಬಿಟ್ಟಿದ್ದಾರೆ. ಹಗ್ಗದಿಂದ ಅದನ್ನು ಕಟ್ಟಿದ್ದಾರೆ. ಇಲ್ಲಿ ಹಗ್ಗಕ್ಕಾಗಲಿ ಶಕುನಿಗಾಗಲಿ ಅಥವಾ ಹಗ್ಗಕ್ಕಾಗಲಿ ಗೂಟಕ್ಕಾಗಲಿ ಭೇದ ಇದೆಯಾ ಅಭೇದ ಇದೆಯಾ? ಭೇದ ಇದೆ. ಶಕುನಿ ಸೂತ್ರಯೋಹೋ ನಾನಾ ರಸ ವೃಕ್ಷಾನಾಂ, ನಾನಾ ರಸಗಳ ವೃಕ್ಷಗಳಿಗೂ ನಾನಾ ವೃಕ್ಷಗಳ ರಸಗಳಿಗೂ ಪರಸ್ಪರ ಭೇದ ಇದೆಯಾ ಅಭೇದ ಇದೆಯಾ? ಭೇದ ಇದೆ. ನದಿ ಸಮುದ್ರಯೋಹೋ, ನದಿ ಸಮುದ್ರಕ್ಕೆ ಭೇದ ಇದೆಯಾ ಅಭೇದ ಇದೆಯೋ? ಮತ್ತೆ ಭೇದ ಇದೆ. ವೃಕ್ಷ ಪರಮಾತ್ಮನೋಹೋ, ವೃಕ್ಷಕ್ಕೂ ಪರಮಾತ್ಮಕ್ಕೆ ಏನಿದೆ? ಮತ್ತೆ ಭೇದ ಇದೆ. ಧಾನ ಪರಮಾತ್ಮನೋಹೋ, ಆ ಬೀಜಗಳ ಸೂಕ್ಷ್ಮವಾದ ಭಗವದ್ ರೂಪ ಏನಿದೆ ಇಲ್ಲಿ? ಮತ್ತೆ ಭೇದ. ಆಮೇಲೆ ಲವಣ ಉದಯೋ ಉದಕಯೋಹೋ, ಉಪ್ಪಿಗೂ ನೀರಿಗೂ ಭೇದನಾ ಭೇದನಾ? ಮತ್ತೆ ಭೇದ. ಪುರುಷ ಗಂಧಾರಯೋಹೋ, ಆ ಕಿಡ್ನಾಪ್ ಕರ್ಕೊಂಬಂದಿದ್ರಲ್ಲ ಅವನಿಗೂ ಗಂಧಾರ ದೇಶಕ್ಕೆ ಹೋಗ್ಬೇಕಾಗಿದೆ ಅವನಿಗೆ, ಅವನಿಗೂ ಗಂಧಾರ ದೇಶಕ್ಕೂ ಭೇದನೋ ಅಭೇದನೋ ಸಂಬಂಧ? ಯಾವುದು ಇಷ್ಟೊತ್ತು ಕೊಟ್ಟು ಶುಚಿವಾಗಿ ಅಲ್ಲ, ಶುತಿಯ ಇಷ್ಟೊತ್ತು ಅದಕ್ಕೆ ಆಚಾರ ಕೋಟ್ ಮಾಡಿದ್ರು, ಊದು ಕೋಟ್ ಮಾಡಿದ್ರು ಏನೇ ಬಂದಿದೆ ಅಂತೇಳಿ. ಇದು ದೃಷ್ಟಾಂತ ಸರಿಯಾಗಿ ಓದಿ ಅವಾಗ ಗೊತ್ತಾಗುತ್ತೆ ನಿಮಗೆ ಭೇದನ ಅಭೇದನ ಅಂತ ಹೇಳ್ತಾ. ಗೊತ್ತಾಯ್ತಾ? ಬಸ್ಸಲ್ಲಿ ಮನೆ ಬಂದ್ವಿ ಅಂತ, ಬಸ್ಗೆ ಇವನಿಗೂ ಭೇದನ ಅಭೇದನ? ಎಷ್ಟೇ ಸಿಂಪಲ್ ಅದು. ಬಸ್ನಲ್ಲಿ ಬಸ್ ತೊಗೊಂಡು ಇವನು ಕೂತೊಂದು ಒಳಗೆ ಬಂದಾಗ ಏನಾಯ್ತು? ಮನೆಯೊಳಗೆ ಹೋದ್ವಿ ಅಂತ. ಮನೆಗೂ ಇವನಿಗೂ ಭೇದನ ಅಭೇದನ? ಭೇದ, ಸಿಂಪಲ್. ಅದೇ ರೀತಿಯೇ ನದಿಯ ಸಮುದ್ರಕ್ಕಾಗಲಿ, ವೃಷ್ಟ ಪರಮಾತ್ಮನಿಗಾಗಲಿ, ಧಾನ ಪರಮಾತ್ಮನಿಗಾಗಲಿ, ಲವಣ ಉದಕಗಳಿಗಾಗಲಿ, ಲವಣ ಅಲ್ಲಿ ನೋಡಿದರೆ ಕಾಣಲಿಲ್ಲ ಭೇದ, ರುಚಿ ನೋಡಿದಾಗ ಗೊತ್ತಾಯ್ತು ಭೇದ ಇರೋದು. ಅದೇ ರೀತಿ ಸೈಂಟಿಫಿಕಲಿ ಮತ್ತು ಉಪ್ಪು ಬೇರೆ ಮಾಡೋಕೆ ಬರತ್ಬೇಕಾದ್ರೆ ಅದು ಜೊತೆಗಿದೆಯೇ ಹೊರತು ಇಲ್ಲೂ ಕೂಡ ಏನಾಗಿಲ್ಲ. ಲವಣ ಉದಕದಲ್ಲಿ ಹಾಕಿದರು, ಲವಣನೇ ಉದುಕಾಗಿಬಿಡ್ತಾ? ಲವಣನೇ ಉದುಕಾಗಿದ್ರೆ ಏನಾಗಬೇಕಾಗಿತ್ತು? ವೃದ್ಧಿ ಫಸ್ಟ್. ಇನ್ನೊಂದು ಏನಾಗಬಾರ್ದು? ರುಚಿ ಏನು? ಮೊದಲು ನೀರಿನಾಗೆ ಇರಬೇಕು. ಗೊತ್ತಾಯ್ತು? ಲವಣ ಉದುಕಾಗೋದಾಗಿದ್ರೆ ಆಮೇಲೆ ಎಷ್ಟೇ ಲವಣ ಹಾಕಿದ್ರು ನೀರು ಹೇಗಿರಬೇಕಾಗಿತ್ತು? ಅದರಂತೆ ಇರಬೇಕಾಗಿತ್ತು. ಗೊತ್ತಾಯ್ತಾ? ಎಷ್ಟು ಸಕ್ಕರೆ ಹಾಕಿದ್ರು ಕೂಡ ಸಿಹಿ ಆಗಲೇಬಾರ್ದಾಗಿತ್ತು. ಎಲ್ಲ ಏನಾಗ್ತಿತ್ತು? ಅದು ಕಾಫಿನೋ ಹಾಲು ಹಾಗಿರ್ಬೇಕಾಗ್ತಿತ್ತು. ಯಾಕೆ ಲವಣ ಒಂದಾಗ್ಬಿಡ್ತಲ್ಲ. ಅರ್ಥ ಆಯ್ತಾ? ಸೊ ಬೇನಾಗಿ ಮತ್ತೆ ಇನ್ನೊಂದು, ಮತ್ತೆ ತೇಲಕ್ಕೆ ಬರುತ್ತಲ್ಲ ವಾಪಸ್. ಈಗ ಸುಲಭ ತೇಲಕ್ಕೆ ಬರದೇ ಇರು ಸೂಕ್ಷ್ಮ ಡಿಸ್ಟಿಲ್ ಮಾಡಿದ್ರೆ ಏನಾಗುತ್ತೆ? ಅದು ಮತ್ತೆ ಬಂದ್ಬಿಡುತ್ತೆ. ಸೊ ಅಲ್ಲೂ ಕೂಡ ಏನಂತ ಐತಿ? ಜೊತೆಗಿತ್ತು ಅಂತ ಐತೆ ಹೊರತು ನಮಗೇನಾಗುತ್ತೆ? ನೀರು ಲವಣ ಒಟ್ಟಿಗೆ ಬರುತ್ತೆ. ಅವಾಗ ಏನಂತ ಎರಡು ನಾವು ಏನಂತ ತಿಳ್ಕೊಂಡ್ಬಿಡ್ತೇವೆ? ಒಂದೊಂದು ತಿಳ್ಕೊಂಡು ಆ್ಯಕ್ಚುಲಿ ಒಂದಲ್ಲ, ಏನಾಗಿದೆ? ಜೊತೆಗಿವೆ ಅಷ್ಟೇ, ಜೊತೆಗಿರೋದಕ್ಕೋಸ್ಕರ ಹಾಗೆ ಆಗ್ತಾ ಇದೆ. ಉದಾಹರಣೆಗೆ ಈಗ ಒಂದು ಸಪ್ಪನ ಪದಾರ್ಥ ಇತ್ತು, ಖಾರ ಕಲಿಸ್ಕೊಂಡು ತಿಂದ. ಸಪ್ಪನ ಪದಾರ್ಥ ಖಾರ ಪದಾರ್ಥ ಜೊತೆಗೆ ಹೋಗ್ತಾ ಇದೆ ಎರಡು ಕೂಡ. ಅವು ಏನಿಸುತ್ತೆ ಅವನಿಗೀಗ? ಎರಡು ರುಚಿ ಬ್ಯಾಲೆನ್ಸ್ ಆಯ್ತು ಅಷ್ಟೇ ಹೊರತು ಇದು ಅದಾಗಿಲ್ಲ, ಅದು ಇದಾಗಿಲ್ಲ. ಜೊತೆಗೆ ಹೋಗೋದು ಬೇರೆ. ಇಬ್ಬರು ಎಲ್ಲೋ ಮಾರ್ಕೆಟ್ಗೆ ಹೋಗ್ತಾರೆ, ಇಬ್ಬರು ಸೇರ್ತಾರೆ, ಒಂದೇ ಬಿಡ್ತಾರೆ ಇಬ್ಬರು. ನಾವಿಬ್ರು ಒಂದಾಗಿ ಬಿಟ್ಟಿವಿ ಅಂತ ಏನರ್ಥ, ಜೊತೆಗಿದ್ದಾರೆ ಅಂತ ಅಷ್ಟೇ. ಆಮೇಲೆ ಇಬ್ಬರು ಕೂಡ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ಇವ್ನು ಏನೇ ತರಕಾರಿ ಬೇಕಿತ್ತು ಅವನಿಗೆ ಬೇಕಿತ್ತು, ಆ ಕಡೆ ಡಿಸ್ಪರ್ಸ್ ಆಗಿಬಿಟ್ರು. ಜೊತೆಗಿದ್ದರೂ ಡಿಸ್ಪರ್ಸ್ ಆದ. ಸೊ ಯಾವುದೇ ಪದಾರ್ಥ ಎಷ್ಟು ಕ್ಲೋಸ್ ಆಗಿದ್ದಾಗಲೂ ಕೂಡ ಅದು ಐಕ್ಯ ಹೊಂದಿಲ್ಲ. ಏನಾಗಿದೆ ಅದು? ತುಂಬ ಕ್ಲೋಸ್ ಆಗಿದೆ ಅಷ್ಟೆ. ಕೆಲವು ಪದಾರ್ಥ ಅಕ್ಕಿ ಇವೆಲ್ಲ ಜೊತೆಗಿದ್ದ ಕಾಣುತ್ತೆ, ಎರಡು ಜೊತೆಗಿದ್ದ ಕ್ಲಿಯರಾಗಿ ಕಾಣುತ್ತೆ. ಕೆಲವು ಪದಾರ್ಥ ಕ್ಲಿಯರಾಗಿ ಕಾಣೋದಿಲ್ಲ. ಬಟ್ ಯಾವುದೇ ಎ ಪ್ಲಸ್ ಬಿ ಅಂತ ಹೇಳಿದರೆ ಅದು ಸೂಕ್ಷ್ಮ ಇರಲಿ ಸ್ಥೂಲ ಇರಲಿ, ಯಾವ ಜೊತೆಗಿರ್ಲಿಕ್ಕೆ ಸಾಧ್ಯನೇ ಹೊರತು ಎ ಏನಾಗೋದಿಲ್ಲ, ಬಿ ಆಗೋದಿಲ್ಲ, ಬಿ ಏನಾಗೋದಿಲ್ಲ, ಎ ಆಗೋದಿಲ್ಲ. ಬೇಸಿಕ್ ಸೈನ್ಸ್ ಇದು, ಗೊತ್ತಾಯ್ತಾ? ಆ ಯಾವುದು ಕಡ ಲವಣ ಲವಣ ಆಗಿರುತ್ತೆ, ಹಾ ನೀರು ನೀರಾಗಿರುತ್ತೆ, ಎರಡು ಜೊತೆಗಿದ್ದು ಟೇಸ್ಟ್ ಬೇರೆ ಆಯ್ತು ಅಷ್ಟೆ. ಉದಾಹರಣೆ ನಿಯತ ಜ್ಞಾನ ಅನಿಯತ ಜ್ಞಾನ ಯೋಹೋ, ನಿಯತ ಜ್ಞಾನ ಅನಿಯತ ಜ್ಞಾನ, ಜಾನಾಸಿಮಾಂ ಜಾನಾಸಿಮಾಂ ಅಂತ ಕೇಳಿದ್ರಲ್ಲ, ಮೊದಲು ಜ್ಞಾನ ಬಂತು, ಅವ್ ನೀನು ಯಾರು ಅಂತ ಗೊತ್ತಾಯಿತು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ನಿಯತ ಜ್ಞಾನ ಅನಿಯತ ಜ್ಞಾನ, ಯಾರೊಂದು ಸ್ಪೆಸಿಫಿಕ್ ಆಗಿ ಗೊತ್ತಾದರೆ ನಿಯತ ಜ್ಞಾನ, ಗೊತ್ತಾಗದೆ ಹೋದರೆ ಅನಿಯತ ಜ್ಞಾನ, ಅದು ಆಯಿತು. ಆಮೇಲೆ ಈ ಕೊನೆಯದು ಅಪಹ್ರಿಯಮಾಣ ಯೋಹೋ, ಚೋರ ಅಪಹ್ರಿಯಮಾಣ ಯೋಹೋ, ಒಂದು ವಸ್ತು ಕದ್ದವನಿದ್ದಾನೆ, ಕಳ್ಳ ಇದ್ದಾನೆ. ಆ ಕದ್ದು ಪದಾರ್ಥಕ್ಕೂ ಕಳ್ಳನಿಗೆ ಏನು ಸಂಬಂಧ? ಭೇದನಾ ಭೇದನೋ, ಮತ್ತೆ ಭೇದ ಭೇದ ಬಂತು. ಹೀಗಾಗಿ ಅಭೇದ ಒಂದು ಕಡೆ ಕೂಡ ಏನಿಲ್ಲ, ಅದರಲ್ಲಿ ಅಭೇದ ಒಂದೇ ಇಲ್ಲ. ಅದರಿಂದಾಗಿನೇ ಅತತ್ವಮಸಿ ಅಂತ ಬಿಡಿಸ್ಬೇಕು, ತತ್ವಮಸಿ ಅಂತ ಅಲ್ಲ ಅಂತ ಹೇಳಿಬಿಟ್ಟು. ಇದು ಯಾವುದೇ ಸೇರಿಸಿ ನೀವು ಹೇಳಿದ್ನಲ್ಲ, ಎಷ್ಟೇ ಏನೇ ಅಲ್ಲೂ ಕೂಡ ಏನೇ ಬಂದು ಬರ್ತದೆ ಪ್ರಕಾರ, ಎರಡು ಕೂಡ ಜೊತೆಗೇನೆ ತೆಗೆದ್ರೆ ಮತ್ತೆ ಏನಾಗುತ್ತದ? ಈ ವಾಟರ್ ಡೇಕಪ್ ಅವ್ರ ಮತ್ತೆ ಏನಾಗುತ್ತದ? ಎಷ್ಟು ಒಟ್ಟಾಗಿ ವಾಪಸ್ ಹೋಗುತ್ತೆ? ಕಂಬೈನ್ ಮಾಡಿ ಹೀಗೆ ಬಂತು, ಇಲ್ಲ ಒಂದೇ ಆಗಿದ್ರು ಅವಸ್ಥೆ ತೆಗಲಿಕ್ಕೆ ಬರಬಾರ್ದು, ಅನ್ಬ್ರೇಕಬಲ್ ಆಗ್ತಿತ್ತು, ಬ್ರೇಕಬಲ್ ಆಗಲಿಲ್ಲ, ತಿಳಿತಾ? ಹಾಂ, ಹೀಗೆ ಬರುತ್ತೆ ಅವತ್ತು ವಾಪಸ್ ಹೋಗುತ್ತೆ. ಸೊ ಭಿನ್ನ ಆಗಿದ್ದರಿಂದ ಸಾಧ್ಯ ಆಯಿತು. ಈ ಹೆಚ್ಚು ಹೇಳಿದ್ರೆ ಒಂದೇ ಆಗಿಬಿಟ್ಟಿದ್ರೆ ಇಲ್ಲ ಬರೀ ಓಟು ಇರಬೇಕಾಗಿತ್ತು, ಬರೀ ಹೆಚ್ಚು ಇರಬೇಕಾಗಿತ್ತು, ಗೊತ್ತಾಯ್ತಾ? ಎಷ್ಟು ಭಿನ್ನ ಬರಲ ಕಾಲ ಜೊತೆಗಿದ್ದು ಬಂತಷ್ಟೇ. ಇವತ್ತು ಪದಾರ್ಥ ಸಪ್ಪನ ಪದಾರ್ಥ ಖಾರ ಸೇರಿಸಿದಾಗ ಎರಡು ಒಂದಾಗದ್ರೆ ಬರೀ ಸಪ್ಪು ಇರಬೇಕಾದ್ರೆ ಬರೀ ಖಾರ ಇರಬೇಕಾಗಿತ್ತು, ಬ್ಯಾಲೆನ್ಸ್ ಎತ್ತಕ್ಕಾಯ್ತದ ಜೊತೆಗಿದ್ದಿದ್ದು. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯೋಚನೆ ಮಾಡೋದನ್ನೇ ಅವ್ರು ಯೋಚನೆ ಮಾಡಿಸೋ ಅಭ್ಯಾಸನೇ ಅವರಿಗಿಲ್ಲ. ಮಹಾತಾತೋ ಬ್ರಹ್ಮ ಜಿಜ್ಞಾಸ, ಜಿಜ್ಞಾಸ ಅಂದ್ರೇನು? ಸರಿಯಾಗಿ ಯೋಚನೆ ಮಾಡಿ, ವಿಮರ್ಶೆ ಮಾಡಿ ಅಂತ ಅರ್ಥ. ವಿಮರ್ಶೆ ಮಾಡ್ತಾ ಹೋದಂತೆ ದ್ವೈತ ಸತ್ಯ ಅಂತ ಗೊತ್ತಾಗುತ್ತೆ. ಮಹಾತಾತ್ಪರ್ಯ ವಿರೋಧಶ್ಚ ಅಭೇದೆ. ಇವರೇನು ಸೈನ್ಸ್ ಇದಕ್ಕೆ ಹೋಗ್ತಾರೆ, ಲೈನಾಗಿ ಆ್ಯಸಿಡ್ ಇಡ್ತಾರೆ ಕೆಮಿಸ್ಟ್ರಿ ಲ್ಯಾಬೊರೇಟ್ರಿ ಒಳಗೆ, ಗೊತ್ತಾಯ್ತಿಲ್ಲ? ಎಲ್ಲ ಒಂದೇ ಆಗಿ ಇಡಬೇಕಾಗಿ ಅಷ್ಟೊಂದು, ಗೊತ್ತಾಯ್ತಿಲ್ಲ? ಎಲ್ಲ ಒಂದು ನೋಡೋದು ಕಲರ್ ಕೂಡ ಒಂದೇ ರೀತಿ ಇರುತ್ತೆ, ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಅವು ಬುದ್ಧಿವಂತಿಕರದೆಲ್ಲಿ ಈಗ ಬುದ್ಧಿವಂತಿಕರದೆಲ್ಲಿ ಭೇದ ಕಂಡುಹಿಡಿಬೇಕು. ಭೇದ ಕಂಡುಹಿಡಿದ್ರೆ ಏನಂತಾರೆ ಅನ್ನೋ ಗುಡ್ ಅಂತಾರೆ, ಭೇದ ಕಂಡುಹಿಡಿದ್ರೆ ಗುಡ್ ಅಂತ ಕರೀತಾರೆ. ಸೊ ಭೇದ ದ್ವೈತ ತಿಳ್ಕೊಂಡ್ರೆ ಗುಡ್ ಅಂತಾರೆ, ಅದ್ವೈತ ತಿಳ್ಕೊಂಡ್ರೆ ಗುಡ್ ಅಂಬೋದಿಲ್ಲ. ಅದ್ವೈತ ತಿಳ್ಕೊಂಡು ಎಲ್ಲ ಒಂದೇ ಬಿಡ್ತೇನೆ ಅಂತಾನೆ, ಬ್ಯಾಡ್ ಅಂತ ಕೆಟ್ಟ ಔಟ್ ಅಂದ್ಬಿಡ್ತಾರೆ. ಎಲ್ಲ ಒಂದೇ ಅಲ್ಲ, ಯಾಕೆ ಹಿಡಿದಿದ್ದು ಅಷ್ಟೊಂದು ನಿನಗೆ? ಬೇರೆ ಬೇರೆ ಕಾಣಿಸ್ತಾ ಇತ್ತು, ರಿಸಲ್ಟ್ ಆಗಿ ಬೇರೆ ಕಾಣಿಸ್ತಾ ಇತ್ತು, ಇವರು ಎಲ್ಲ ಏನಲ್ಲ, ಒಂದೇ ಅಲ್ಲ. ಯಾವ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಅನ್ನೋದೇ ದೊಡ್ಡ ಪ್ರಶ್ನೆಗಳು. ಯಾವಾಗ ಎರಡು ಒಂದೇ ರೀತಿಯ ಪದಾರ್ಥ ಕೊಟ್ಬಿಟ್ಟು ವ್ಯತ್ಯಾಸ 27 ಇಂಟರ್ವ್ಯೂ ಬಂದಿರ್ತಾರೆ, ಎಕ್ಸ್ಪರ್ಟ್ ಕಮಿಟಿ ಇರೋದು ಯಾತಕ್ಕೀಗ? ಅದರಲ್ಲಿ ಮೋಸ್ಟ್ ಎಲಿಜಿಬಿಲ್ಡ ಅಂತ ಹುಡುಕ್ಬೇಕು ಅವ್ರು. ಸೊ ಭೇದ ಹುಡುಕೋದ ಅಭೇದ ಹುಡುಕೋದಲ್ಲೀಗ ಭೇದ ಹುಡುಕ್ಬೇಕು. ಅಷ್ಟು ಜನದಲ್ಲಿ ಭೇದ ಹುಡುಕ್ಬೇಕೀಗ, ಯಾರಲ್ಲಿ ಎಕ್ಸ್ಪರ್ಟೈಸ್ ಇದೆ? ಲೋಕ ನಿತ್ಯ ನಡೀತಿರೋದೆಲ್ಲ ಏನೋ ಬರೀ ಭೇದನೇ, ಸಾರು ಹೊಡಿ ಹಾಕ್ತಾರೆ, ಒಂದೇ ಹಾಕಿ ತಗೊಂಡು ಗೊತ್ತಾಗೋದಿಲ್ವಾ? ಎಂಥ ದಡ್ರಿಗೂ ಯಾರು ಗೊತ್ತಾಗುತ್ತೆ? ಬ್ರಹ್ಮಸೂತ್ರ ಭಾಷೆ ಓದ್ದೆ ಹೋದರೂ ಕೂಡ ಸಾರು ಬೇರೆ ಹುಳಿ ಬೇರೆ ಅಂತ ಗೊತ್ತಾಗ್ತದೆ, ಹೌದಲ್ಲ? ಹಾಂ, ಅದರ್ಥ ಗೊಂದಲನೇ ಇರೋದಿಲ್ಲ. ಅದು ಹೇಳಿದ್ನಲ್ಲ, ಹಿಂದೆ ಮಾಡಿದ್ದೀನಲ್ಲ, ತತ್ವ ಹಿಂದೆ ಮಾಡಿವೆ ಆಗಲ್ಲ, ಆಗ್ಯದ ಹಿಂದೆ ಆಗಿದೆ. ಆ ಬ್ರಹ್ಮಾಸ್ತಿ ಒಂದು ದಿವಸ, ತತ್ವಮಸಿ ಒಂದು ದಿವಸ, ಎಲ್ಲ ಆಗಿದೆ. ನಮ್ಮ ನಮ್ಮ ಸ್ಪೀಕರ್ ಸಣ್ಣ ಬಾರಿ ಏನಂದರೆ ತಯಾರಾಗಿ ಬರೋದಿಲ್ಲ, ಅಲ್ಲಿ ಕೂತ ಪುಸ್ತಕ ತಗೊಂಡು ಕೂತ್ಕೊಂಡ್ಬಿಡ್ತಾರೆ ಓದ್ಕೊತ. ಅವ್ರ ಜೊತೆ ಫಸ್ಟ್ ಕ್ಲಾಸ್ ಮಾತಾಡಿಬಿಡ್ತಾರೆ, ಗೊತ್ತಾಯ್ತಾ? ನಮ್ಮವ್ರು ಅಲ್ಲಿ ಈ ಪುಸ್ತಕ ಓದ್ಕೊಂಡ್ಬಿಟ್ರೆ ಈ ಹುಡುಗರು ಕೂತಿರ್ತಾರೆ. ಏನು ಮಾಡ್ತೀರಿ ಅದಕ್ಕೆ? ತಯಾರಿರೋದಿಲ್ಲ. ಆದ್ದರಿಂದ ಎಫೆಕ್ಟಿವ್ ಆಗಿ ಅವ್ರು ಎಫೆಕ್ಟಿವ್ ಆಗಿ ಹೇಳ್ತಾರೆ, ಸುಳ್ಳನ್ನು ಎಫೆಕ್ಟಿವ್ ಆಗಿ ಹೇಳ್ತಾರೆ. ಇವ್ರು ಸತ್ಯನ ಗೊಯ ಗೊಯ ಮಾಡ್ಕೊಂಡು ಹೇಳ್ತಾರೆ, ಹೋಗ್ಬಿಡುತ್ತೆ. ಭೇದದ ಜೊತೆ ಏನಿದೆ? ಭೇದದ ಜೊತೆಗೇನಿದೆ? ಪರಾಧೀನತ್ವ. ನಿಯತ ಎಲ್ಲಿ ಬಂತು ನೋಡಿ? ನಿಯತ ಜ್ಞಾನ ಅಜ್ಞಾನ ಯಾವುದದು? ಜಾನಾಸಿಮಾಂ ಜಾನಾಸಿಮಾಂ ಅಂದರು. ಮೊದಲೇನಂದ? ತಾವತ್ ಜಾನಾತಿ ಅಂದರು. ಗೊತ್ತಾ ಎಲ್ಲಿವರೆಗೂ? ಯಾವ ವಾಗ್ ಮನಸ್ಸಿ ಸಂಪದ್ಯತೆ ಪನಃ ಪ್ರಾಣಿ ಅದೆಲ್ಲ ಹೇಳಿದರು. ಆಮೇಲೆ ತಾವನ್ ನ ಜಾನಾತಿ, ಯಾವಾಗ? ದಯ ಹೊಂದಿದ್ಮೇಲೆ. ನಿಯತ ವಸ್ತು ಅನಿಯತ ವಸ್ತು, ನಿಯತ ಜ್ಞಾನ ಅನಿಯತ ಜ್ಞಾನ, ಅದರಲ್ಲಿ ಎರಡು ಭಾಗ. ಮತ್ತೆ ಮೊದಲು ಭೇದ, ಆಮೇಲೆ ಅಸ್ವಾತಂತ್ರ್ಯ, ಎರಡು ಗೊತ್ತಾಗ್ಬೋದು. ಭೇದ ಅಸ್ವಾತಂತ್ರ್ಯ ಗೊತ್ತಾದಾಗ ಆಧೀನ್ಯ ಗೊತ್ತಾಯಿತು, ಎರಡು ಬೇರೆ ಅಂತ ಗೊತ್ತಾದಾಗ ಭೇದ ಗೊತ್ತಾಯಿತು. ಹಾಂ, ಅಷ್ಟೆಲ್ಲ ಹೇಳೋದಕ್ಕೆ ಆ ಮಾತು ಹೇಳಿರೋದು. ಹಾಂ, ಈಗ ಮಹಾತಾತ್ಪರ್ಯ ವಿರೋಧಶ್ಚ ಅಭೇದೇ. ಇಷ್ಟು ಎಲ್ಲ ಮಕ್ಕಳಿಗೆ ಕೂಡ ಹೇಳ್ತೇವೆ, ಇವೆಲ್ಲ ಏನು ಇದು ಬೇಕಾ, ಕಷ್ಟಪಡಬೇಕಾಗಿಲ್ಲ, ನೀಟಾಗಿ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಡ್ಬೋದು ಇದನ್ನು. ಸುಮ್ಮನೆ ಹುಡುಗ ಕ್ಲಾಸಿಗೆ ಹೋಗಿ ಹುಡುಗನ ಕರೆದುಬಿಟ್ಟು ನೋಡಯ್ಯ ಬಾಯಿಲಿ ಸ್ವಲ್ಪ ಕುತ್ಕೋ ಅಂತ ಹೇಳಿಬಿಟ್ಟು ಇಷ್ಟು ತೋರಿಸ್ಬಿಟ್ಟು ಏನಾಗುತ್ತೆ ಅವನಿಗೆ ಭೇದ ಗಟ್ಟಿ ತಲೆ ಕೂತ್ಬಿಡ್ತದೆ. ಅದಕ್ಕೆ ದೊಡ್ಡ ಇದು ಮಾಡಬೇಕಾಗಿಲ್ಲ. ಬಟ್ ನಮ್ಮಲ್ಲಿ ಏನಾಗಿದೆ ಅಂದರೆ ಸಿದ್ಧಾಂತದಲ್ಲಿ ದೀಕ್ಷೆ ಇರೋದಿಲ್ಲ, ಸುಮ್ಮನೆ ಮೆಕ್ಯಾನಿಕಲಿ ಇಟ್ಕೊಂಡ್ಬಿಟ್ರೆ ಮುಗಿದೆ, ಹಾಗಿರಬಾರ್ದು. ಯಾರು ಯಾರು ಹುಟ್ಟಿದ ಕಾಲದ ಇರೋದೇ ತಿಳಿಸಿ ಕಲಿಸೋದು ಬೇರೆ ತಿಳಿಸೋದು ಬೇರೆ, ಅರ್ಥ ಆಯ್ತಾ? ಉದಾಹರಣೆ ಸುಳ್ಳನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೋಡು ನಾನು ಮನೆಗಿಲ್ಲ ಅಂತ ಹೇಳಿರ್ತೀನಿ, ಒಳಗಿರ್ತೀನಿ, ಗೊತ್ತಾಯ್ತಾ? ಇಲ್ಲ ಅಂತ ಹೇಳು, ಕರೆದು ಮತ್ತೆ ಏನಂತ ಹೇಳ್ತಿ ಹೇಳು ಅಂತ ಕೇಳಬೇಕು. ಇಲ್ಲ ಮತ್ತೆ ಇದೆ ಇದೇ ಇಲ್ಲ ಆಗಲ್ಲ ಇಲ್ಲ ಅಂತ ಹೇಳು, 20 ಪ್ರಾಕ್ಟೀಸ್ ಮಾಡಿಸ್ಬೇಕು. ಇಷ್ಟಾರು ಇದ್ದಾರೆ ಅಂತ ಹೇಳಿಬಿಡ್ತಾರೆ ನೋಡೋಣ. ಸರ ಸತ್ಯ ಹೇಳ್ಬೇಕಾದ್ರೆ ಏನಿಲ್ಲ, ಇವ್ನು ಹೇಳ್ಕೊಳ್ಬೇಕಾಗಿಲ್ಲ ಅವನಿಗೆ. ಏನು ಮಾಡ್ತಾರೆ ಅವನು? ಇದ್ದಾರೆ ಬಿಡ್ತಾರೆ ಅಷ್ಟೇ, ಏನಂತ ಹೇಳ್ಬೇಕಂತ ಕೇಳೋದಿಲ್ಲ ಅವನು. ಮೂರಾಕ್ ಸರ್ತಾ ರೀತಿ ಅದಾಗ ಕೇಳ್ತಾರೆ, ಯಾರು ಬಂದಿದ್ದಾರೆ ಏನು ಮಾಡಲಿ ಅಂತ ಕೇಳ್ತಾರೆ. ಯಾರೋ ಬಂದಿರ ಇದ್ರೆ ಇರಲಿ ಅಂತ ಹೇಳೋ ಇಲ್ಬಾರ ಇರಬಾರ ಅಂತ ಕೇಳ್ತೀವಿ. ಏ ನೋಟ್ ಬಂದಿದೆ ಅವನಿಗೀಗ, ಕೆಲಸವ್ರು ಏನಂತ ಹೇಳ್ತಿದ್ದ? ಅದಕ್ಕೆ ಏನೇ ತಿಳಿಸೋದು ಬೇರೆ ಕಲಿಸೋದು ಬೇರೆ. ಅವ್ರು ಏನು ಮಾಡ್ತಾರೆ, ಅವರೆಲ್ಲ ಸುಳ್ಳನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತಾರೆ. ನಾವು ಸತ್ಯನ ಪ್ರಾಕ್ಟೀಸ್ ಮಾಡಿಸ್ ಬಿಟ್ಬಿಟ್ಟಿದ್ದೀವಿ, ಅದೇ ತಪ್ಪಾಗಿರೋದು. ಅಂದರೆ ಅದರ ನಾವೇನು ಮಾಡಿಸ್ಬೇಕಾಗಿತ್ತು? ಸತ್ಯನ ಅಭ್ಯಾಸ ಮಾಡಿಸ್ಬೇಕಾಗಿತ್ತು. ಮಹಾತಾತ್ಪರ್ಯ ವಿರೋಧಶ್ಚ ಅಭೇದೇ, ಎರಡನೇ ಪಾಯಿಂಟ್. ಈಗ ಒಂದು ನೋಡಿ, ಒಂದೇ ಅದು ಭೇದ ಇದೆ, ಎರಡನೇದು ಅಸ್ವಾತಂತ್ರ್ಯ ಇದೆ, ಸೂಕ್ಷ್ಮತೆ ಇರೋದು ಕಾಣಿಸೋದಿಲ್ಲ. ಇನ್ನೊಂದು ಪಾಯಿಂಟ್ ಇದೆ, ನೀವು ಅಭೇದ ಅರ್ಥ ಮಾಡಬೇಕು, ಭೇದ ಅರ್ಥ ಮಾಡಬೇಕು ಅಂದರೆ ಮಹಾತಾತ್ಪರ್ಯ ನೋಡಿ ಅರ್ಥ ಮಾಡಬೇಕು. ಯಾವಾಗ ಮಹಾತಾತ್ಪರ್ಯ ಏನು? ಮಹಾತಾತ್ಪರ್ಯ ಎಲ್ಲ ರೀತಿಯಲ್ಲೂ ಕೂಡ ಇಡೀ ಎಲ್ಲ ಗ್ರಂಥ ಓದಬೇಕು, ಎಲ್ಲ ಶಾಸ್ತ್ರ ಓದಬೇಕು, ಅದು ಮಹಾತಾತ್ಪರ್ಯ. ಮಹಾತಾತ್ಪರ್ಯಕ್ಕೆ ಅನುಗುಣವಾಗಿ ಏನಿರಬೇಕು? ಉಳಿದ ವಾಕ್ಯಗಳ ಅರ್ಥ ಬರಬೇಕು, ಗೊತ್ತಾಯ್ತಾ? ಬಸ್ ಹೋಗ್ತಾ ಇತ್ತು, ಡಿವಿಯೇಷನ್ ತೊಗೊಂಡ, ಯೋಚನೆ ಮಾಡಲಿಲ್ಲ ಅದಕ್ಕೆ ಆ ಕಡೆಯ ತೊಗೊಂಡ, ತೀರ್ಥ ರಿವರ್ಸ್ ಬಂದ, ಗಾಬರಿ ಆಯ್ತು ನಮಗಾಗ. ಏನೇ ಯಾವ ಕಡೆ ಹೋಗ್ತಿದ್ದೆ ಅಂತ ಕೇಳ್ತಾನೆ. ಸೊ ಹೀಗೆ ಹೋಗೋಣ, ಹೀಗೆ ಹೋದ್ರೆ ಅನ್ಸೋದಿಲ್ಲ ನಮಗೆ, ಗೊತ್ತಾಯ್ತು? ಹೀಗೆ ತೊಗೊಂಡ್ಬಿಟ್ರೆ ಯೋಚನೆ ಶುರು ಆಗುತ್ತೆ, ಯಾಕೆ ಬಂದಿ ಅಂತ. ರಿವರ್ಸ್ ಹೋಗಬಾರ್ದು. ಇಲ್ಲಿ ಮಹಾತಾತ್ಪರ್ಯ ವಿರೋಧ ಬರಲಿಲ್ಲ, ಹೀಗೋ ಹೀಗೆ ಹೋಗ್ಬಿಟ್ಟು ಅಷ್ಟೇ. ಹಾಂ, ಇವತ್ತು ಉದಾಹರಣೆ ಮೈಸೂರಿಗೆ ಕನಕೂರ್ ಮೇಲೆ ಬೇಕಾದ್ರೆ ಹೋಗ್ಬೋದು, ಈ ಕಡೆ ಒಂಡೆ ಮೇಲೆ ಬೇಕಾದ್ರೆ ಹೋಗ್ಬೋದು, ಹಿಡಿತಿಲ್ಲ. ಈ ಕಡೆ ಹುಬ್ಬಳ್ಳಿ ಮೇಲೆ ಹೋಗ್ತಿದ್ರೆ ಭಜಿತಾಗುತ್ತೆ, ಅರ್ಥ ಸಂಬಂಧ ಇಲ್ಲ. ಸೊ ಮಹಾತಾತ್ಪರ್ಯ ಅಂದರೆ ಮೇನ್ ಪರ್ಪಟ್. ಮೇನ್ ಪರ್ಪಟ್ ಏನಾಗಬಾರ್ದು? ರಥಕ್ಕೆ ಕೂತಿದ್ದಾನಪ್ಪ, ಏನಾಗಲಿ ಅಂತ ಕೇಳ್ತಾನೆ. ವ್ರತ ಭಂಗ ಆಗದೆ ಏನು ಬೇಕಾಗ ಅಂತ, ವ್ರತ ಭಂಗ ಆಗದೆ ಏನು ಬೇಕಾದ್ರೂ ಹಾಕು ಅಂತ. ಅರ್ಥ ಆಯ್ತಾ? ಏನು ಬೇಕಾದ್ರೂ ಹಾಕಿ ಶಬ್ದಕ್ಕೆ ಏನು ಅರ್ಥ ಅಲ್ಲಿ? ವ್ರತಕ್ಕೆ ವಿಹಿತವಾದ ಮಾತ್ರ ಅಂತ ಅರ್ಥ. ಅದು ಮಹಾತಾತ್ಪರ್ಯ. ನೀವು ಇನ್ನೇನು ಆಗ್ತೀರಿ ಎಂಬುದು ಸೆಕೆಂಡರಿ. ಅದು ಆದರೆ ಮಹಾತಾತ್ಪರ್ಯಕ್ಕೆ ಭಂಗ ಬರಬಾರ್ದು. ಮಹಾತಾತ್ಪರ್ಯ ಏನಿದೆ, ವಿಷ್ಣು ಸರ್ವೋತ್ತಮತ್ವ ಇದೆ. ವಿಷ್ಣು ಸರ್ವೋತ್ತಮತ್ವ ಮಹಾತಾತ್ಪರ್ಯ ಪ್ರೊಟೆಕ್ಟ್ ಆಗಬೇಕಾದ್ರೆ ಭೇದದ ಅರ್ಥ ಮಾಡಬೇಕು, ಅಭೇದ ಅರ್ಥ ಮಾಡಬೇಕು, ಭೇದ ಅರ್ಥ ಮಾಡಬೇಕು. ಇನ್ನೊಂದು ಕಾರಣ, ಇವೆಲ್ಲ ಸರಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ ಮಹಾತಾತ್ಪರ್ಯ ವಿರೋಧಶ್ಚ ಅಭೇದೆ, ಅಭೇದ ಅರ್ಥ ಮಾಡಿಬಿಟ್ರೆ ಮಹಾತಾ ವಿಷ್ಣು ಸರ್ವತೋತ್ವ ಬರಲೇ ಇಲ್ಲ. ಎಲ್ಲರೂ ಒಂದೇ ಸರ್ವತೋತ್ವ ಏನು ಬಂದಾಗ, ಎಲ್ಲರೂ ಒಂದೇ ಅಂತ ಹೇಳಿದ್ರೆ ಸರ್ವತೋತ್ವ ಕಾನ್ಸೆಪ್ಟೇ ಹೊರಟೋಗ್ಬಿಡುತ್ತೆ, ಅದರಿಂದ ಮಾಡಬಾರ್ದು. ನಿಮಗೆ ಅದನ್ನ ಯಾರು ಹೇಳಿದರು? ಮಹಾತಾತ್ಪರ್ಯ ವಿಷ್ಣು ಸರ್ವತೋತ್ವ ಅಂತ ಯಾರು ಹೇಳಿದರು ಅಂದರೆ ಕೋಟ್ ಮಾಡ್ತಾರೆ, ವಿಷ್ಣೋ ಸರ್ ಪರಮೋತ್ಕರ್ಷೇಹಿ ಸರ್ವ ಪ್ರಮಾಣಾನ ಮಹಾತಾತ್ಪರ್ಯಂ ಭಗವತಾಭೀತಂ. ವಿಷ್ಣು ತತ್ವ ನಿರ್ಣಯ ಪೂರ್ತಿ ಹಾಗೇನೆ, ಯುಕ್ತಂಚ ವಿಷ್ಣು ಸರ್ವೋತ್ತಮತ್ವೇ ಇವ ಮಹಾತಾತ್ಪರ್ಯಂ ಸರ್ವಾಗಮಾನಾಂ. ಪಲ್ಲವಿಟ್ಟು ರಿಪೀಟ್ ಮಾಡ್ತಾ ಹೋಗ್ತಾರೆ ಆಚಾರದೊಳಗೆ. ಇದಿಷ್ಟು ಭಾಗ ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು, ಅದರಲ್ಲಿ ಶಿಫ್ಟ್ ಮಾಡ್ಕೋಬೇಕು. ವಿಷ್ಣು ಪರಮೋತ್ಕರ್ಷೇಹಿ, ವಿಷ್ಣುವಿನ ಬರೀ ಉತ್ತಮತ್ವ ಹೇಳೋದಿಲ್ಲ ಶಾಸ್ತ್ರ, ಏನು ಹೇಳ್ತಾ ಇದೆ? ಸರ್ವೋತ್ತಮತ್ವ ಹೇಳ್ತಾ ಇದೆ. ಭಾಳ ಇಂಪಾರ್ಟೆಂಟ್. ಹಿ ಅಂದರೆ ಜಸ್ಟ್ ಗ್ರೇಟ್ ಅಲ್ಲ ವಿಷ್ಣು, ಅಬ್ಸಲ್ಯೂಟ್ಲಿ ಗ್ರೇಟ್. ಗೊತ್ತಾಯ್ತಾ? ಇವತ್ತು 98 99 ತೊಗೊಂಡವರು ಎಷ್ಟು ಗ್ರೇಟು? ಒಂದು ಮಾರ್ಕ್ನ ಗ್ರೇಟ್ ಅಷ್ಟೇ ಅವರು, 99 ಭಾಳ ಅಲ್ಲ. ಸೊನ್ನೆ ತೊಗೊಂಡು 100 ತೊಗೊಂಡ್ರೆ ಎಷ್ಟು ಡಿಫ್ರೆನ್ಸ್ ಇದೆ? 100% ಡಿಫ್ರೆನ್ಸ್ ಇದೆ. ಅದರಲ್ಲಿ ತಾರತಮ್ಯದಲ್ಲಿ ಕೂಡ ವ್ಯತ್ಯಾಸ ಇದೆ. ದೇವರು ನಮಗೆ ಬರೀ ಭಿನ್ನನಾಗಿಲ್ಲ, ಉತ್ತಮನಾಗಿದ್ದಾನೆ. ಬರೀ ಉತ್ತಮನಾಗಿಲ್ಲ, ಎಷ್ಟು ಉತ್ತಮನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ. ಅದಕ್ಕೆ ಪರಮೋತ್ಕರ್ಷೇಹಿ ಸರ್ವ ಪ್ರಮಾಣಾನ ಮಹಾತಾತ್ಪರ್ಯಂ ಭಗವತ ಅಭೀತಂ. ಭಗವತ ಅಭೀತಂ ಅಂದರೆ ಭಗವಂತ ಭಗವದ್ಗೀತೆಯಲ್ಲಿ ಬಂದಿದೆ ಅಂತ ಅರ್ಥ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತ ಯೋಲೋಕತ್ರಯಮಾವಿಶ್ಯ ಅಭಿವರ್ತ್ಯವ್ಯಯ ಈಶ್ವರ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಉತ್ತಮ ಅಥೋಸ್ಮಿ ಲೋಕೇ ವೇದೇ ಚ ಪ್ರಸಿದ್ಧ ಪುರುಷೋತ್ತಮ ಅಥೋ ಮಾಮೇವಸಂ ಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. 15ನೇ ಅಧ್ಯಾಯ ಭಗವದ್ಗೀತೆ ಕೊನೆ 5 ಶ್ಲೋಕಗಳು. ಅಲ್ಲಿ ಏನು ಹೇಳಿದ್ದಾರೆ ಸ್ಪಷ್ಟವಾಗಿ? ಏನು ಹೇಳಿದ್ದಾರೆ? ಕ್ಷರ ಅಕ್ಷರ ಅಂತ ಎರಡು ವಸ್ತುಗಳು, ಎರಡು ವಿಧ ಚೇತನಗಳು. ಅಕ್ಷರ ಚೇತನ ಮಹಾಲಕ್ಷ್ಮಿ, ಬ್ರಹ್ಮಾದಿಗಳು ಕ್ಷರಚೇತನರು. ನಾನು ಅಕ್ಷರಿಗಿಂತ ಭಿನ್ನ, ಅಕ್ಷರಿಗಿಂತ ಉತ್ತಮ. ಅದಕ್ಕೆ ಏನಂತ ಕರೀತಾರೆ? ಪುರುಷೋತ್ತಮ ಅಂತ ಕರೀತಾರೆ ನೋಡಿ. ಪರಮಾತ್ಮೆ ಹೆಚ್ಚುದಾಹೃತ ಲೋಕೇಶ ಪುರುಷೋತ್ತಮ, ಪುರುಷೋತ್ತಮ ಅಂತ ಹೆಸರಿದೆ. ಅದು ಸರ್ವೋತ್ತಮತ್ವ ಬಂತಲ್ಲಿ. ಆಮೇಲೆ ಕ್ಷರ ಬೇರೆ, ಅಕ್ಷರ ಬೇರೆ. ಕ್ಷರಣಿಗಿಂತ ಭಿನ್ನ, ಅಕ್ಷರಿಗಿಂತ ಉತ್ತಮ. ಎಲ್ಲ ಎಲ್ಲಿ ಪ್ರತಿಷ್ಠೆಯಲ್ಲಿ ಏನು ಕಾಣ್ತಾ ಇದೆ ಇಲ್ಲಿ? ಭೇದ ಕಾಣ್ತಾ ಇದೆ. ಮತ್ತೆ ಇದನ್ನು ಸುಮ್ಮನೆ ಹೇಳಲಿಲ್ಲ, ಮಹಾರಹಸ್ಯ ಅಂತ ಹೇಳ್ತಾರೆ. ಈ ಭೇದ ಜ್ಞಾನ ಅವ್ರು ಏನು ಹೇಳ್ತಾರೆ, ಅದ್ವೈತ ಮಹಾರಹಸ್ಯ ಅಂತಾರೆ. ಕೃಷ್ಣ ಪ್ರತಿಸರ್ಥ ಹೇಳ್ತಿರೋದು ಏನಂತ, ಇದು ಮಹಾರಹಸ್ಯ ಅಂತ ಹೇಳ್ತಾರೆ. ಯಾವುದು ಮಹಾರಹಸ್ಯ? ನಾನು ಪುರುಷೋತ್ತಮ ಅಂತ ತಿಳ್ಕೊಳ್ಳೋದು ಮಹಾರಹಸ್ಯ. ಅಭೇದಗಳು ಮಹಾರಹಸ್ಯ ಅಂತ ಒಂದು ಕಡೆಯೂ ಬಂದೇ ಇಲ್ಲ, ಎಲ್ಲೆಲ್ಲೂ ಬಂದಿಲ್ಲ ಅದನ್ನು ತಿಳಿತಾ. ಪುರುಷೋತ್ತಮ ಅಂತ ತಿಳ್ಕೊಳ್ಳೋ ಮಹಾರಹಸ್ಯ ಅಂದಮೇಲೆ ವಿಷ್ಣು ಸರ್ವೋತ್ತಮತ್ವನೇ ಸಕಲ ಶಾಸ್ತ್ರಗಳ ಮಹಾತಾತ್ಪರ್ಯ ಅಂತ ತಿಳ್ಕೊಂಡಿರ್ಬೋದು. ಇದು ಇದಕ್ಕೆ ಇವೆಲ್ಲ ಅವೇ ಅತತ್ವ ಅವೇದಕ ಇವೆಲ್ಲ ನಿಮ್ಮಂಥವ್ರಿಗೆ ಹೇಳಿದ್ದು, ನಿಮ್ಮಂಥವ್ರಿಗೆ ಹೇಳಿದ್ದು, ನಮ್ಮಂಥವ್ರಿಗೆ ಹೇಳಿದ್ದಲ್ಲ ಇದೆಲ್ಲ. ಅವತ್ತು ಅಷ್ಟೇ ಕೇಳ್ತೇವೆ. ನಿಮ್ಮಂಥವ್ರು ನಮ್ಮದು ಬೋರ್ಡ್ ಹಾಕಿದಾರಲ್ಲಿ, ಬೋರ್ಡ್ ಹಾಕಿ ನಿಮ್ಮಂಥವ್ರು ನಮ್ಮಂಥವ್ರದ್ದು ಹಾಕಿದ್ದಾರೆ, ಏನಿಲ್ಲ, ಅವ್ರು ಸೇರಿಸ್ಕೊಂಡ್ರು, ಸೇರಿಸ್ಕೊಂಡ್ರು. ಅದನ್ನೇ ಆಚಾರ್ಯ ಕೇಳ್ತಾರೆ, ಅದ್ರ ಕೇಳ್ತಾರೆ. ಅಲ್ಲ ಯಾಕೆ ಹೋಗಲಿ, ಅಷ್ಟು ನೀವು ಮಾತಾಡ್ತೀಯಲ್ಲ, ಭೇದ ಬಂತೋ ಇಲ್ಲ, ಹಾಗಿದ್ರೆ ನಮ್ಮ ಜೊತೆ ಮಾತಾಡ್ತೀಯಲ್ಲ, ಭೇದ ಬಂತೋ ಇಲ್ಲೋ, ಸಿಟ್ಟು ಬರುತ್ತೆ ಅವನಿಗೆ ನೋಡಿ. ಹೇಗೆಲ್ಲ ಮಾತ್ರ ಸುಮ್ಮನೆ ಕೂತ್ಬಿಡ್ತೇನೆ ನಾನು ಅಂತಾನೆ, ಸಿಟ್ಟು ಬಂದ್ಬಿಡ್ತಾರೆ, ಸುಮ್ಮನೆ ಕೂತ್ಬಿಡ್ತೇನೆ. ಸಿಲಾವತ್ ತುಷ್ಣೀಮ್ ತಿಷ್ಟಾಮಹ, ಕೂತ್ಕೋ ಬಾಯಿ ಬಿಡದ ಸೋತಾಗಲೇಕ್ಕಾಗಿದ್ರೆ, ಸುಮ್ಮನೆ ಕೂತ್ರು ಸೋತಾಗಲೆಕ್ಕ, ಬಾಯಿ ಬಿಟ್ಟರೆ ಕೆಟ್ಟ ಅಂತಾರಲ್ಲ ಹಾಗೆ. ಬಾಯಿ ಬಿಟ್ಟರೆ ಕೆಟ್ಟ ಅಂದ್ರೆ ಏನೋ, ಮೂಕ ಇದ್ದಾನೆ ಅವ್ರಿಗೆ ಕೂಡಿಸಿರ್ತಾರೆ, ಮ ಏನು ಮಾಡಿ ಬಾಯಿ ಬಿಡಬೇಡ ಅಂತ ಕೂಡಿಸಿರ್ತಾನೆ. ಅವನು ಭಾರಿ ಯೋಚನೆ, ಎಲ್ಲರೂ ಮೂಕ ಗಲಾಟೆ ಮಾಡ್ತಾ ಇದ್ರು, ಯೋಚನೆ ಮಾಡ್ದ, ಗಲಾಟೆ ಮಾಡಿಬಿಡ, ನಾನು ಮೂಕ ಅಂತ ಘೋಷಣೆ ಮಾಡಿಬಿಟ್ಟೆ. ಏನು ಮಾಡಿದ್ದಾಗ ನನ್ನ ಕತೆ ಬೋಧ ಇದ್ದ ಅವ್ರಿಗೆ, ಅವ್ರು ಮೂಕ ಅಂತ ಅವ್ರು ಹೇಳಲಿಲ್ಲ, ಪ್ರೂವ್ ಆಗಲಿಲ್ಲ, ಹೇಳಿದ ಮತ್ತೆ ಪ್ರೂವ್ ಆಗಲಿಲ್ಲ, ಡಿಸ್ಪ್ರೂವ್ ಆಗೋಯ್ತು. ಅವ್ರ ಸ್ಥಿತಿ ಆಗಿದೆ ಅದ್ವೈತದಲ್ಲಿ, ಅವ್ರು ಮಾತಾಡಿದ್ರು ಸೋಲು, ಗೆದ್ದು ಬಾಯಿಗೆ ಬಿಟ್ಟರು ಸೋಲು, ತುಂಟ ಬಟ್ಟ ಆಗಿಬಿಟ್ಟಿದೆ. ಅವರೇ ಸರಿಯಾಗಿ ಮಾತಾಡ್ತಾರೆ, ಅಮ್ಮ ಯಾತಕ್ಕಾಗಿದೆ ಅಂದರೆ ನಮ್ಮಲ್ಲಿ ತಯಾರಿ ಇರೋದೇ ಇಲ್ಲ, ನೋ ಪ್ರಿಪ್ರೇಷನ್. ಹಾಂ, ಅವ್ರು ಇನ್ನೊಂದು ಪಾಯಿಂಟ್ ಇದೆ ಆಚಾರ್ಯ, ಈ ಶ್ಲೋಕನ ಎಷ್ಟು ಸತ್ತು ಕೋಟ್ ಮಾಡ್ತಾರೆ ಗೊತ್ತಾ? ಐದನ್ನು ಸರ್ವಮೂರದಲ್ಲಿ 17 ಸತ್ತು ಕೋಟ್ ಮಾಡಿದ್ದಾರೆ, ಒಟ್ಟು 37 ಗ್ರಂಥದಲ್ಲಿ 17 ಸತ್ತು ಕೋಟ್ ಮಾಡ್ತಾರೆ ಮಹಾತಾತ್ಪರ್ಯ ಅಂತ ಹೇಳೋದಕ್ಕೆ. ಆ ಶಂಕರ ಭಾಷೆಯಲ್ಲಿ ಏನು ಮಾಡಿದ್ದಾರೆ, ಈ 15ನೇ ಅಧ್ಯಾಯ ಎಂಬುದು ಸಕಲ ಗೀತಾರ್ಥ ಮಾಡ್ತಾರೆ. ಮತ್ತೆ ಅಷ್ಟೇ ಅಲ್ಲ, ನ ಕೇವಲಂ ಸರ್ವಶಾಸ್ತ್ರಾರ್ಥ, ನ ಕೇವಲಂ ಸರ್ವಗೀತಾರ್ಥ, ಸರ್ವಶಾಸ್ತ್ರಾರ್ಥೋಪಿ ಅತ್ರ ಸಮಾಪಿತ, ಎಲ್ಲ ಶಾಸ್ತ್ರಾರ್ಥ ಇದರಲ್ಲಿ ಅಂತ ಹೇಳ್ತಾರೆ. ನಾವು ಒಟ್ಟುಕೊಳ್ಬೇಕು, ಎಲ್ಲ ಶಾಸ್ತ್ರ ಇರುವ ಅದ್ವೈತ ಹೆಸರು ಕೂಡ ಇಲ್ಲ ಇದರೊಳಗೆ, ಅಂದಮೇಲೆ ಯಾವ್ದು ಮಹಾಶಾಸ್ತ್ರ ಆತ ಈಗ? ಇಷ್ಟು ಹೇಳಿ ಕೈ ಬಿಟ್ಬಿಡ್ತಾರೆ, ಇದು ಪದ್ಧತಿ ತ್ಯಾಗ ತ್ಯಾಗ ಹೇಳಿದ ಒಪ್ಪಿದ ಮಾಡಿ ಕೈ ಬಿಟ್ಬಿಡ್ತಾರ? ಇಲ್ಲ, ಇವತ್ತು ಗೊತ್ತಿಲ್ಲ ನಿಮಗೆ, ರಾಷ್ಟ್ರಪತಿ ಅಂತ ಇರ್ತದೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ, ಯಾರೋ ಬೂದಿ ಕೊಡೋದು ಕೂತ್ಕೊಂಡ್ಬಿಟ್ಟಿರ್ತಾರೆ ಹೋಗಿ. ಅಲಿಟಿಕಲ್ ಅಪ್ರೋಚ್ ಅದಾಗಿದ್ರೆ ನಿಮಗೆ ಗೊತ್ತಾಗುತ್ತದಿಲ್ಲ. ಇವತ್ತು ಎಷ್ಟೆಷ್ಟು ಜನ ಭಾರಿ ಬೇಟ್ ಅನ್ಸ್ಕೊಂಡಾರಲ್ಲ, ನಾವು ಗೊತ್ತಿರೋ, ಆಮೇಲೆ ಅವ್ರ ಕ್ರಿಮಿನಲ್ ಅಂತ ಪ್ರೂವ್ ಆಗಿರ್ತದೆ ಎಷ್ಟೋ ಸಲ, ಪ್ರೂವ್ ಆದವ್ರ ಹತ್ರ ಕೂತಿರ್ತಾರೆ. ಅಂದರೆ ಅನಲಿಟಿಕಲ್ ಬ್ರೇನ್ ಇದೆಯಲ್ಲ ಈಗ, ಅರ್ಥ ಆಯ್ತಾ? ಸೊ ಅದಕ್ಕದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ನಾವು ಯಾವುದೇ ಒಂದು ಆಪ್ತ ಜ್ಞಾನಕ್ಕೆ ವ್ಯಕ್ತಿಗತವಾದ ಪ್ರಮಾಣ ಕೊಡೋದಿಲ್ಲ ನಾವು. ರಕ್ಷಾದಿತ್ರತೆಯೇ ಪ್ರಮಾಣ, ಅಷ್ಟೇ. ಪ್ರಮಾಣ ನೋಡ್ಕೊಂಡು ಮಾತಾಡಬೇಕೇ ಹೊರತು ವ್ಯಕ್ತಿ ನೋಡ್ಕೊಂಡು ಪ್ರಮಾಣ ಅಂತ ಕರೆಯೋಕ್ಕೆ ಹೋಗಬಾರ್ದು. ಆ ವ್ಯಕ್ತಿ ಯಾವಾಗಲೂ ಹೇಗಾಗಿರ್ಬೇಕು ಅಂದರೆ, ಅವನೇ ನಾನ್ ಕಾಂಟ್ರವರ್ಸಿಯಲ್ ಆಗಿದ್ದರೆ ಮಾತ್ರ ಮಹತ್ವ, ಇಲ್ಲಿ ಹೋದ್ರಿಲ್ಲ. ಯಾರಿಗೆ? ಅವ್ರಿಗೆ, ಅವ್ರಿಗೆ, ಅವ್ರಿಗೆ ಏನು, ಅವ್ರಿಗೆ ಗೊತ್ತಿರಬೇಕು. ನಮ್ಮಲ್ಲಾರು ಏನು ಕೊಡ್ತಾರೆ ತಿಳ್ಕೊಡ್ತಾರೆ, ಸುಮ್ಮನೆ ಕೇಶವಾಯಸ್ ಎಲ್ಲೋರು ಹುಡುಕೋದೇ ಕೇಶವಾಯಸ್ವ ಅಂತ ಇರ್ತಾರೆ, ಇವರೆಲ್ಲ ಕೃಷ್ಣಾರ್ ಪಡವಸ್ತು ಅಂತಾರೆ. ಅಷ್ಟೇ, ಇವ್ರದ್ದು ಅಷ್ಟೇ, ಅವ್ರದ್ದು ಅಷ್ಟೇ, ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ. ಅದರಲ್ಲಿ ಇದ್ದರೆ ಅರ್ಥ ಆಗುತ್ತೆ. ಇದೆಲ್ಲ ಏನು ಮಾಡಿದರು, ತಿರುಕೋಪಟ್ಟಿತಾಚಾರ್ಯ ಅಂತವ್ರು ಏನು ಮಾಡಿದರು, ತಿರುಕೋಪಟ್ಟಿತ ಸೀರಿಯಸ್ ಆಗಿದ್ದರು. ಅದಕ್ಕೆ ತಕ್ಷಣ ಅರ್ಥ ಆಯಿತು, ದ್ವೈತ ಅರ್ಥ ಆಯಿತು, ಸೀರಿಯಸ್ ಆಗಿದ್ದು ಇದಕ್ಕೆ. ಇಲ್ಲದವ್ರು ಏನಂತೆ, ಊಟ ಹಾಕೋರು ಏನಂದ್ರೆ ಏನಾದರೂ ಹಾಕಿ ಮುಗಿಸ್ಕೊಂಡು ಹೋಗಿಬಿಡ್ತೀವಿ ಅಂತಾರೆ. ಯಾರಿಗೆ ಬೇಕಾದ್ರೆ ಜೈ ಅಂತಾರೆ. ಬೆಳಿಗ್ಗೆ ದುಡ್ಡಿಸ್ಕೊಂಡಿರ್ತಾರೆ, ಒಂದು ಪಾರ್ಟಿಗೆ ಅನೌನ್ಸ್ ಮಾಡ್ತಾರೆ, ಸಾಯಂಕಾಲ ಇನ್ನೊಂದು ಪಾರ್ಟಿ ಜೈ ಅಂತ ಹೇಳ್ತಾರೆ. ಶಿಫ್ಟ್ ಆಯ್ತು, ಈಗ ಮಧ್ಯಾಹ್ನ ಒಂದು ಬ್ಯಾಚು, ಸಾಯಂಕಾಲ ಒಂದು ಬ್ಯಾಚು. ಅವ್ರು ಯಾವುದಿಲ್ಲ, ಏನಿಲ್ಲ ಅವರಿಗೆ, ಯಾವ ಇಷ್ಟ ದುಡ್ಡು ಬರುತ್ತೆ ಮಾಡ್ತೀವಿ ಅಷ್ಟೇ ಹೊರತು ಪಾರ್ಟಿ ನಿಷ್ಠೆ ಇಲ್ಲ. ನಮಗೆ ದುಡ್ಡು ಬೇಕು, ಯಾರಿಗೆ ಬದ್ರ ಬರುತ್ತೋ ಬದ್ರಿ, ಯಾರು ದುಡ್ಡು ಹೊರ ಬದ್ರತೀವಿ ಅಂತ ಹೇಳ್ತಾರೆ ಅಷ್ಟೆ. ನಮ್ಮಲ್ಲಿ ಕದರಿಲ್ಲೇನು, ಎಂಥ ಹಾಡಬೇಕಾದ್ರೆ ಹೇಳ್ತಾರೆ, ಸಂಗೀತಗಾರ ಟೈಪು, ಯಾರ ಮೇಲೆ ಬೇಕಾದ್ರೆ ಹಾಡ್ತಾರೆ. ಅವ್ರ ಸಂಗೀತ ಆಯ್ತು ಅಷ್ಟೇ, ಅವ್ರದ್ದು ಇದಾಗಲಿಲ್ಲ. ಅದೇ ಇಲ್ಲ, ನಾವು ದೇ ಸರ್ವ ದಾಸರ ಹಾಡ್ಬಿಟ್ಟು ಬೇರೆ ಹೇಳೋದಿಲ್ಲ. ಎಷ್ಟು ಸಲ ಹೇಳ್ತಾರೆ ಅದನ್ನು ಹೇಳ, ನಮ್ಮ ಎಷ್ಟೋ ಜನ ಮಾಡಿದವರು ಹರಿಕತೆ ಮಾಡಿದವ್ರು ಇದ್ದಾರೆ, ಅಲ್ಲಿ ಎಂದೆಂದ ಉಳಿಸಬೇಕಾದ್ರೆ ಹರಿಕತೆ ಮಾಡಿದವ್ರು ಇದ್ದಾರೆ. ಹರಿಕತೆ ನಮ್ಮ ಪ್ರೊಫೆಷನ್ನು, ಪ್ರೊಫೆಷನ್ನು ಗೊತ್ತಾಯ್ತಾ, ನಾವು ಮಾಡ್ತೀವಿ ಅಷ್ಟೇ. ಅದು ಪ್ರೊಫೆಷನ್ ಆಯ್ತಾ ಹೊರತು ದೀಕ್ಷೆ ಆಗಲಿಲ್ಲ. ದೀಕ್ಷೆ ಆಗಬೇಕಾದ್ರೆ ಏನಾಗಿರ್ಬೇಕು, ಯಾವಾಗಲೂ ಇದನ್ನ ಬಿಟ್ಟು ಬೇರೆ ಹೇಳೋದಿಲ್ಲ, ಇದನ್ನು ಹೇಳೇ ಹೇಳ್ತೇನೆ ಒಂದು, ಇದನ್ನ ಬಿಟ್ಟು ಬೇರೆ ಹೇಳೋದಿಲ್ಲ ಇನ್ನೊಂದು. ಅಂತ ಸಿಗೋದು ಭಾರಿ ಕಷ್ಟ. ಬರ್ಕೊಡ್ಬೇಕಾ, ಯಾರು ಮೇಲೆ ಬೇಕಾದ್ರೆ ಬರ್ಕೊಡ್ತೀವಿ ಆಯ್ತಾ, ಯಾರು ಮೇಲೆ ಬೇಕಾದ್ರೆ ಬರ್ಕೊಡ್ತೀವಿ. ದುಡ್ಡು ಕೊಟ್ಟು ಇಷ್ಟು ಕೊಟ್ಟರೆ ಸಾಕಷ್ಟೆ. ಹೊಗಳು ಬರಬೇಕು, ಹೊಗಳು ಬರೀತಿ, ಇನ್ನೊಬ್ರು ಬೈಬೇಕು ಅಂತ ಬೈಸ್ಬೇಕಾದ್ರೆ ಬರೀತಿ, ಅದಕ್ಕೆ ಅರ್ಥ ಇರೋದಿಲ್ಲ. ಕ್ಷರಸರ್ವಾಣಿ ಭೂತ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಕೊನೆಗೆ ಹೇಳ್ತಾನೆ, ಇದು ತಿಳ್ಕೊಂಡು ಮಹಾರಹಸ್ಯ ಅಷ್ಟೇ ಅಲ್ಲ, ತಿಳ್ಕೊಂಡ್ರೆ ಬುದ್ಧಿವಂತನಾಗ್ತಿ ಅಂದರೆ ಟೀಕಾರ ಬರ್ತಾರೆ, ಅಪರೋಕ್ಷ ಜ್ಞಾನಿ ಆಗ್ತಿ, ಆಮೇಲೆ ಏನಾಗ್ತಿ, ಕೃತಕೃತ್ಯ ಮುಕ್ತನಾಗ್ತಿ, ಫೈನಲ್ ಇದು, ಇದಕ್ಕಿಂತ ಹೆಚ್ಚಿನೇನಿರಬೇಕು. ಆದ್ದರಿಂದ ಮಹಾತಾತ್ಪರ್ಯ ಎಂಬುದಿದ್ದೇನೆ. ಇವೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಯೋಚನೆ ಮಾಡೋದನ್ನು. ಅವಾಗ ಶಾಸ್ತ್ರಾರ್ಥ ಮಾಡೋದು ಭಾಳ ಸುಲಭ ಆಗಿಬಿಡುತ್ತೆ. ಯಾವುದೇ ಮಾತಾಡಬೇಕಾದ್ರೆ ಟೆಕ್ನಿಕಲಿ ಹ್ಯಾಗೆ ಕರೆಕ್ಟ್ ಇರಬೇಕು ಅನ್ನೋದನ್ನು ಹೇಳ್ತಾರೆ. ನೆಕ್ಸ್ಟ್ ಇಲ್ಲೇ ಕೆಲವು ಗೀತಾವಾಕ್ಯ ಇದೆ. ಮತ್ತೆ ಭಗವದ್ವಚನ ಅಂತ ಹೇಳಿದ್ರಿಂದ ಗೀತಾವಾಕ್ಯಗಳೆಲ್ಲ ಕೋಟ್ ಮಾಡ್ತಾರೆ. ಭೋಕ್ತಾರಮ್ಯ ಜ್ಞಾತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಇದು ಹರಿಸರ್ವೋತ್ತಮತ್ವ. ಎಲ್ಲ ಯಜ್ಞಗಳ ಭೋಕ್ತೃ ನಾನು, ಸರ್ವಲೋಕ ಮಹೇಶ್ವರ ನಾನು ಅಂತ ತಿಳ್ಕೊಂಡ್ರೆ ಮೋಕ್ಷಕ್ಕೆ ಹೋಗ್ತಿ. ಇದು ಭೇದನಾಭೇದನ ಇದೆ ಕೂಡ, ಭೇದನಾಭೇದನ ಇದೆ, ಮತ್ತೆ ಭೇದ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾನೇಹ ಭೂಯೋನ್ಯತ್ ಜ್ಞಾತ ಅವಶಿಷ್ಯತೆ. ನೋಡು, ಇನ್ನೊಂದು ಜ್ಞಾನ ವಿಜ್ಞಾನ ಹೇಳ್ತೇನೆ ನಿನಗೆ, ತಿಳ್ಕೊಂಡ್ಬಿಟ್ರೆ ನೀನು ಮುಕ್ತನಾಗಿಬಿಡ್ತಿ ಅಂತ ಹೇಳ್ತಾರೆ. ಏನು ತಿಳ್ಕೊಂಡಿದ್ದು? ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ನನಗಿಂತ ದೊಡ್ಡದು ಯಾವುದೂ ಇಲ್ಲ ಅರ್ಜುನ, ನಾನು ಸರ್ವೋತ್ತಮ ಅಂತ ಹೇಳ್ತಾನೆ. ಸರ್ವೋತ್ತಮ ಅನ್ನೋ ಪದದಲ್ಲಿ ಭೇದ ಇದೆಯೋ ಅಭೇದ ಇದೆಯೋ? ಮತ್ತೆ ಭೇದ ಇದೆ. ಯದಿ ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಈ ಜಗತ್ತೆಲ್ಲ ಹೇಗಿದೆ ಗೊತ್ತಾ? ನಾನು ಸೂತ್ರ ಇದ್ದಾಗಿದ್ದೇನೆ, ಮಣಿಗಣಗಳಿದ್ದಾಗಿವೆ ಅಂತ ಹೇಳ್ತಾರೆ. ಸೂತ್ರಕ್ಕೂ ಮಣಿಗಣಗಳಿಗೂ ಭೇದನ ಭೇದನ ಭೇದ. ಇವೆಲ್ಲ ಎಲ್ಲಿ ಬೇಕಾದ್ರೂ ನೋಡೋ ಭೇದ ಇದೆ ಅಂತ ಹೇಳ್ತಾರೆ. ಎರಡೆರಡು ಒಟ್ಟಿಗೆ ಬರ್ತಾ ಇದೆ, ವಿಷ್ಣು ಸರ್ವೋತ್ತಮತ್ವ ಅಂತ ಪೂರ್ವಕವಾಗಿ ಭೇದ. ಇನ್ನೊಂದು, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ವಿಧಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮ ವ್ಯಯಂ ಅಶ್ರದ್ಧಾನ ಪುರುಷಾ ಧರ್ಮಸ್ಯಾಶ್ಚ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ ಮಯಾ ತತಮಿದಂ ಸರ್ವಂ ಜಗದ ವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಚಮೇ ಯೋಗಮೈಶ್ವರಂ ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂಭಾವಮಜಾನಂತೋ ಮಮ ಭೂತ ಮಹೇಶ್ವರಂ ಮೋಘಾಶಾ ಮೋಘಕರ್ಮಾಣೋ ಮೋಘಜ್ಞಾನಾಭಿಚೇತಸಃ ರಾಕ್ಷಸಿ ಮಾಸುರೀಂಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಯೋ ಮಾಮಜಮನಾದಿಂಚ ವೇತ್ತಿ ಲೋಕ ಮಹೇಶ್ವರಂ ಅಸಂಮೂಢ ಸಮರ್ಥೇಷು ಸರ್ವಪಾಪೈಃ ಪ್ರಮುಚ್ಯತೆ. ಗೀತೆ ಯಾತ ಕೋಟ್ ಮಾಡ್ತಾರೆ ಅಂದರೆ ಎಲ್ಲರೂ ಅಕ್ಸೆಪ್ಟೇಬಲ್ ಟು ಆಲ್. ಇದು ಅದಕ್ಕೆ ಹೆಚ್ಚು ಶ್ಲೋಕ ಅಲ್ಲಿಂದ ಕೋಟ್ ಮಾಡ್ತಾ ಇದ್ದಾರೆ. ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ ಮಮ ಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ ಯೋ ಮಾಂ ಜ್ಞಾತ್ವಾ ಗುಣೈಃ ಪೂರ್ಣಂ ನ ಚಲತಿ ತತ್ವತಃ ಕ್ವಚಿತ್ ತೈರೇವಾಪ್ಯೋರಚೆ. ಅಲ್ಲಿ ಮುಗಿತದೆ ಗೀತಾ, ಅಲ್ಲ ಇದಿಷ್ಟು, ಅಲ್ಲಿ ಕಟ್ಟಾಯ್ತು ಗೀತಾ. ಮುಂದಿನ ಬೇರೆ ಈಗ, ಮಮಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಇಷ್ಟು ಮಹಾತಾತ್ಪರ್ಯ ಭಗವದ್ಗೀತೆದೆಲ್ಲ, ವಿಷ್ಣು ಸರ್ವೋತ್ತಮತ್ವದಲ್ಲಿ ಮತ್ತು ಭೇದದಲ್ಲಿ ಅಂತ ಹೇಳಿದ್ರು. ಇಷ್ಟು ತಡ್ಕೊಂಡ್ಬಿಟ್ರೆ ಎಲ್ಲರೂ ಮಾತಾಡಿ ಅಂತ ಹೇಳ್ತಾರೆ. ತಿಳ್ಕೊಬೋಣ ತತ್ವಾಂಶ ಹೇಗೆ ಮಾತಾಡೋದು, ಸಿಂಪಲ್ ಆಗಿ ಹೇಳೋದು. ತತ್ವಾಂಶ ಹೇಗೆ ಬರ್ತದೆ, ವಿಷಯ ಇಷ್ಟು, ಉದ್ದಾಲಕರ ಕಥೆ ಶ್ವೇತ ಕಥೆ ಹೇಳಿಬಿಟ್ಟು ಬಂದ, ಆ ಕೇಳಿದರು ತತ್ವಾಂಶ ಅಂತ ಹೇಳಿದರು. ಅದಕ್ಕೆ ಅತತ್ವಾಂಶ ಅಂತ ಅರ್ಥ ಮಾಡಬೇಕು, ತತ್ವಾಂಶ ಅಂತಲ್ಲ. ಒಂಬತ್ತು ದೃಷ್ಟಾಂತ ಯಾವುದರಲ್ಲಿದೆ, ಭೇದ ಪರ ಇದೆ ಅಂಥೇಳಿ ದೃಷ್ಟಾಂತ ಹೆಸರು ಹೇಳಿಬಿಟ್ಟು ಮಹಾತಾತ್ಪರ್ಯಕ್ಕೆ ವಿರೋಧ ಬರುತ್ತಿಲ್ಲ ಹೋದರೆ ಅಂತ ಹೇಳ್ಬಿಟ್ಟು ಸಣ್ಣ ವಿಷಯ ಮುಗಿದು ಕರೆಕ್ಟಾಗಿ ಹೇಳಿಬಿಟ್ರೆ ಮುಗಿದೋಯ್ತು. ಭಾಳ ಗಂಟೆಗಟ್ಟಲೆ ಏನು ಹೇಳಬೇಕಾಗಿಲ್ಲ, ಅದಿಷ್ಟು ಚಿಕ್ಕದಾಗಿ ಹೇಳಿಬಿಟ್ರೆ ಒಂದು ತಪ್ಪು ಹೇಳಬಾರ್ದು, ಇರೋದು ಕರೆಕ್ಟಾಗಿ ಹೇಳಿಬಿಟ್ರೆ ಆಯ್ತು. ಇದಕ್ಕೆ ಅತತ್ವಮಸಿ ಅಂತ ಬಿಡಿಸೋ ಸರಿ ಆಗ್ತದೆ, ತತ್ವಮಸಿ ಅಂದರೆ ಸರಿ ಹೋಗೋದಿಲ್ಲ. ಪ್ರಕರಣ ಇರೋದು ಹಾಗೆ, ಅಹಂಕಾರ ಪಟ್ಕೊಂಡು ಬಂದಿದ್ದ, ಅಹಂಕಾರ ಹೋಗ್ಬೇಕಾದ್ರೆ ಅವನು ಏನು ಮಾಡಬೇಕಿತ್ತು, ನೀನು ಕಡಿಮೆ ಅಂತ ಹೇಳಿದ್ರೆ ಅಹಂಕಾರ ಹೋಗ್ತದೆ ಹೊರತು ಹೆಚ್ಚು ಅಂತ ಹೇಳಿದ್ರೆ ಅಹಂಕಾರ ಹೋಗೋದಿಲ್ಲ. ಅದ್ವೈತ ಪರ ಅರ್ಥ ಮಾಡಿಬಿಟ್ಟು ಹೆಚ್ಚು ಅಂತ ಆಗ್ತಾ ಇತ್ತು, ಅಹಂಕಾರ ಜಾಸ್ತಿ ಆಗಿಬಿಡ್ತಾ ಇತ್ತು. ಇಷ್ಟೊತ್ತು ತಂದೆ ನಮಸ್ಕಾರ ಮಾಡಿದ್ದೀನಿ, ನೀನೇ ಮಾಡುವಂತಿದ್ದೆ, ಕೊನೆಗೆ ಆ ಸ್ಥಿತಿ ಬಂದುಬಿಡ್ತಿದ್ದ. ಇಷ್ಟೆಲ್ಲ ಹೇಳಿದ್ಮೇಲೆ ನೀನೇ ಮಾಡೋ ತತ್ವಮಸಿ ಅಂತ ಹೇಳಿದ ಮೇಲೆ ಅವನು ಮಾಡಬೇಕಾಗ್ತಿತ್ತು, ಹಾಗೆ ಮಾಡಲಿಲ್ಲ. ಈಗ ಅದ್ಮೇಲೆ ಅರ್ಥ ಏನೀಗ, ಅವ್ರು ಕಡಿಮೆ ಅಂತ ಹೇಳಿದ್ಮೇಲೆ ಭೇದ ಇರಬೇಕು. ಇಷ್ಟು ಹೇಳಿಬಿಟ್ಟು ಯಾವ ಬಂಧನೇ ಇರೋದಿಲ್ಲ. ಇದು ನೂರ ಎಂಟಿಸ್ ಮಿಕ್ಸಪ್ ಮಾಡ್ಕೋಬಾರ್ದು. ಮಿಕ್ಸಪ್ ಮಾಡ್ಕೊಂಡು ಏನಾಗುತ್ತೆ, ಅದು ಯಾವುದೋ ತಿಳಿದಲ್ಲ ಕೊನೆ, ಯಾವುದು ತಿಳಿದೇ ಹೋಗಿಬಿಡುತ್ತೆ ಕೊನೆ. ಹಾಂ, ಅಯ್ಯೋ ಇವ್ರು ಹೇಳಿದ್ದೇನು ಬೇರೆ ಅರ್ಥ ಮಾಡೋಕ್ಕೆ ಬರೋದೇ ಇಲ್ಲ. ಅದಕ್ಕೆ ಅವ್ರು ಮಾಡೋದು ಬುದ್ಧಿವಂತಿಕೆ ಎಲ್ಲಿ ಅಂದರೆ ಇದೆಲ್ಲ ನಮಗೆಲ್ಲ ಅಲ್ಲಿ ಚೇಂಜ್ ಮಾಡ್ತಾರೆ ಅಷ್ಟೇ ಹೊರತು ಇದಲ್ಲ. ಅದು ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಯಾವ ಯಾರು ಕೂಡ ಅರ್ಥ ಮಾಡೋಕ್ಕೋ ಅದೇ ಅರ್ಥನೇ ಮಾಡಬೇಕು. ಅವರೇ ಮಾಡಿದ್ದಾರೆ. ಬಸವನ ಸರ ಸುಟ್ಟು ಬಿಟ್ಬಿಡಿ, ಆತ ಅದ್ವೈತಿ ಅನುಯಾಯಿ. ಅದ್ವೈತದ ಫೌಂಡರೇ ಹೇಳಬೇಕಾದ್ರೆ ಇನ್ನು ಅನುಯಾಯಿ ತೊಗೊಂಡು ಏನು ಮಾಡ್ತೀನಿ, ಹೌದಲ್ಲ. ಅವರೇ ಅರ್ಧ ಶಂಕರ ಭಾಷೆಯಲ್ಲಿ ಸ್ಪಷ್ಟ ಇರಬೇಕಾದ್ರೆ ಇನ್ನು ಉಳಿದವ್ರು ಹೇಳೋ ಅರ್ಥ ಪ್ರಸಕ್ತಿ ಬರೋದೇ ಇಲ್ಲ. ಯೋ ಮಾಂ ಜ್ಞಾತ್ವಾ ಗುಣೈಃ ಪೂರ್ಣಂ ನ ಚಲತ್ತಿ ನ ಚಲಂತಿ ತತಃ ಕ್ವಚಿತ್. ಏ ಮಾಂ ಜ್ಞಾತ್ವಾ ಗುಣೈಃ ಪೂರ್ಣಂ ನ ಚಲಂತಿ ತತಃ ಕ್ವಚಿತ್ ತೈರೇ ವಾಪ್ಯೋ ನ ಚೈವಾನ್ಯೈರಹಂ ಸರ್ವೇಶ್ವರೇಶ್ವರ. ಯಾರನ್ನನ್ನ ಗುಣೈಃ ಪೂರ್ಣಂ ಜ್ಞಾತ್ವಾ, ನೋಡಿ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ, ನನ್ನ ಗುಣಪೂರ್ಣ ಅಂತ ತಿಳಿಬೇಕು ಅಷ್ಟೇ ಅಲ್ಲ. ನ ಚಲತ್ತಿ ತತಃ ಕ್ವಚಿತ್, ಅದನ್ನು ಚೇಂಜ್ ಮಾಡ್ಕೋಬಾರ್ದು, ಮತ್ತೆ ದೀಕ್ಷೆ ಇರಬೇಕು. ಆಮೇಲೆ ಅದನ್ನ ಮಾಡಿದರೆ ತೈರೇ ವಾಪ್ಯವನ್ನ ಚೈವಾನ್ಯೈಹಿ, ಅವರಿಗೆ ಮಾತ್ರ ಸಿಗ್ತೇನೆ, ಬೇರೆಯವರು ಸಿಗೋದಿಲ್ಲ ಅಂತ ಹೇಳ್ತಾರೆ. ಫಸ್ಟು ನನ್ನನ್ನು ಗುಣಗುಣ ಅಂತ ತಿಳಿಬೇಕು, ಅದನ್ನು ಅವನೇನು ಮಾಡ್ತಾರೆ ಮೊದಲು ತಿಳ್ಕೊಬೇಕು, ಆಮೇಲೆ ಅದು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಚಲಂತೆ ತತಕ್ಕೋಚೆ ಚೇಂಜ್ ಮಾಡ್ಕೋಬಾರ್ದು ಅದನ್ನು, ಮೊದಲು ಗುಣಪೂರ್ಣ ಅಂತ ತಿಳ್ಕೊಂಡು ಆಮೇಲೆ ನಿರ್ಗುಣ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಿರ್ಗುಣ ಅಂತ ತಿಳ್ಕೊಳ್ಳೋದಲ್ಲ, ಗಟ್ಟಿಯಾಗಿ ಅದರಲ್ಲೇ ಇರಬೇಕು. ಅವ ಮಾತ್ರ ನಾನು ಸಿಗ್ತೇನೆ, ಅದನ್ನು ಸಿಗೋದಿಲ್ಲ ಅಂತ ಹೇಳ್ತಾನೆ. ಏತು ಮದ್ಗುಣ ಸಂಪೂರ್ತವು ಜ್ಞಾನ ಸ್ನೇಹ ಸ್ಥಿರಾತ್ಮಕಾಹ ತೇಷಾಂ ಹಸ್ತಗತೋ ಮೋಕ್ಷೋ ಮಾಮೇ ವಸ್ಪರತಾಂ ಸದಾ. ಎಷ್ಟು ಹೇಳ್ತಾನೆ, ನನ್ನನ್ನು ಗುಣ ಸಂಪೂರ್ತಿಯಲ್ಲಿ ಯಾರಿಗೆ ದೀಕ್ಷೆ ಇದೆ, ಜ್ಞಾನ ಸ್ನೇಹ ಸ್ಥೈರ್ಯ ಯಾರಿಗಿದೆ, ಅವರಿಗೆ ಮೋಕ್ಷ ಒಂದು ಕೈ ನೋಡಿ, ತೇಷಾಂ ಹಸ್ತಗತೋ ಮೋಕ್ಷ, ಅವ್ರಿಗೆ ಮೋಕ್ಷ ಕೈಲಿದ್ದ ಲೆಕ್ಕ ಅಂತ ಹೇಳ್ತಾರೆ. ಮತ್ತು ಬೆಣ್ಣೆ ಕೈಲಿದ್ದವನು ಏನಿದ್ದ ಲೆಕ್ಕ, ಬೆಣ್ಣೆ ಕೈಲಿದ್ರೆ ಏನಿದ್ದ ಲೆಕ್ಕ, ತುಪ್ಪ ಕೈಲಿದ್ದಾಗ ಲೆಕ್ಕ. ಸೊ ಇದಿಷ್ಟು ಇದ್ದರೆ ಯಾರಿಗೆ ಮೋಕ್ಷ ಕೈಲಿದ್ದ ಲೆಕ್ಕ ಅಂತ ಹೇಳ್ತಾರೆ. ಎಷ್ಟು ಒಳ್ಳೆ ಮಾತದು, ತೇಷಾಂ ಹಸ್ತಗತೋ ಮೋಕ್ಷೋ ಮಾಮೇ ವಸ್ಪರ ತಾಮ್ ಸದಾ. ನನ್ನ ಸದಾ ಸ್ಮರಣೆ ಮಾಡಿಕೊಂಡಿದ್ರೆ ಅವ್ರ ಕೈಲಿ ಮೋಕ್ಷ ಇದ್ದಾಗ ಲೆಕ್ಕ. ಏ ಮನ್ಯಂತೆ ಗುಣಾಪೂರ್ತಿಂ ತಮಸ್ತೇಷಾಂ ಪರಾಯಣಂ ನಚತೆಭ್ಯೋ ಪ್ರಿಯೋ ಮಹ್ಯಂ ಯಶ್ಚಾತ್ ಗುಣಪೂರ್ತಿವಿತ್ ಸಮಾಪ್ನೋತಿ ನಿಯತಂ ನಚ ತಸ್ಮಾತ್ ಪ್ರಿಯೋ ಮಮ. ಏ ಮನ್ಯಂತೆ ಗುಣಾಪೂರ್ತಿಂ, ಗುಣ ಅಪೂರ್ತಿಂ ಏ ಮನ್ಯಂತೆ. ಗುಣಪೂರ್ತಿ ತಿಳ್ಕೊಂಡ್ರೆ ಮೋಕ್ಷ, ಗುಣ ಅಪೂರ್ತಿ ತಿಳ್ಕೊಂಡ್ರೆ ಅವ್ರಿಗೆ ತಮಸ್ತೇಷಾಂ ಪರಾಯಣಂ, ಏನಾಗುತ್ತೆ ಅವರಿಗೆ ತಮಸ್ಸೆ ಆಗುತ್ತೆ, ಬೇರೆ ದಾರಿ ಇಲ್ಲ. ನಚತೆಭ್ಯೋ ಪ್ರಿಯಂ ಮಹ್ಯಂ ಯಶ್ಚ ಸ್ಯಾತ್ ಗುಣಪೂರ್ತಿವಿತ್ ಸಮಾಪ್ನೋತಿ ನಿಯತಂ ನಚ ತಸ್ಮಾತ್ ಪ್ರಿಯೋ ಮಮ. ನಚತೆಭ್ಯೋ ಪ್ರಿಯೋ ಮಹ್ಯಂ ಯಶ್ಚ ಸ್ಯಾತ್ ಗುಣಪೂರ್ತಿವಿತ್. ಯಾರನ್ನು ಗುಣಪೂರ್ಣ ಅಂತ ತಿಳಿತಾರಲ್ಲ ಅವನಷ್ಟು ಪ್ರಿಯ ನನಗೆ ಬೇರೆ ಯಾರೂ ಆಗೋದೇ ಇಲ್ಲ. ನಾನು ಗುಣಪೂರ್ಣ ಅಂತ ತಿಳ್ಕೊತಾ ಹೋದಂತ ಏನು ಮಾಡ್ತೇನೆ, ನಾನು ಅವರನ್ನು ಅತ್ಯಂತ ಪ್ರೀತಿಸ್ತೇನೆ, ಇಲ್ಲದ ಹೋದ್ರೆ ದ್ವೇಷಿಸ್ಬಿಡ್ತೇನೆ ಅಂತ ಹೇಳ್ತಾನೆ. ಸಮಾಪ್ನೋತೆ ನಿಯತಂ ನಚ ತಸ್ಮಾತ್ ಪ್ರಿಯೋ ಮಮ. ಅವನಿಗಿಂತ ಹೆಚ್ಚು ಪ್ರಿಯಕರವಾದ ವ್ಯಕ್ತಿ ನನಗಿರೋದಿಲ್ಲ. ಪ್ರಮಾಣಾನ್ನಖಿಲಾನ್ಯೇವ ತರ್ಕಾಶ್ಚೈ ತತ್ಪರಾಸ್ಸದಾ. ಇದೊಂದು ಏನೋ ಹೇಳ್ತೀಯಲ್ಲ ಅಂತ ಕೇಳಿದರೆ ಏನೋ ಅಲ್ಲ, ಇದು ಅಖಿಲಾನಿ ಪ್ರಮಾಣಾನಿ, ಎಲ್ಲ ಪ್ರಮಾಣಗಳು ಇದನ್ನೇ ಅಂತ ಹೇಳ್ತಾರೆ. ಮಹಾ ತಾತ್ಪರ್ಯ ಅಂದರೆ ಅದು, ಎಲ್ಲ ಪ್ರಮಾಣ ಹೇಳಿರೋದು ಏನದು, ಇದನ್ನೇ. ತರ್ಕಾಶ್ಚ, ಈಗ ನದಿ ಎಲ್ಲಿ ಹರಿಯುತ್ತಪ್ಪ ಏನೋ ಹೇಳಕ್ಕೆ ಶುರು ಮಾಡ್ದ, ಇನ್ನೊಬ್ರು ಹೇಳ್ಬಿಟ್ಟು ಸಮುದ್ರ ಕರೆಯುತ್ತೆ ಮೂದೋಯ್ತು, ಏನದು ಮಹಾ ತಾತ್ಪರ್ಯ. ಮಧ್ಯ ಮಧ್ಯ ಎಲ್ಲೆಲ್ಲೋ ಹೋಗ್ಬೋದು, ಅದನ್ನೇ ಮೆಕ್ಕ ಅಲ್ಲ. ಕೊನೆ ಮಹಾ ತಾತ್ಪರ್ಯ ಎಲ್ಲಿದೆ ನದಿ ಸೇರೋದ್ರಲ್ಲಿ, ಸಮುದ್ರಕ್ಕೆ, ಅದು ಮಹಾ ತಾತ್ಪರ್ಯ. ಬೇರೆ ಎಲ್ಲ ಹೋಗೋದೆಲ್ಲ ತಾತ್ಪರ್ಯ, ಇದು ಮಹಾ ತಾತ್ಪರ್ಯ. ಸೊ ಇಂದ್ರದೇವ್ರನ್ನ ಹೇಳುತ್ತೆ ವೇದ, ಗೊತ್ತಾಯ್ತಾ, ವಾಯುದೇವ್ರನ್ನ ಹೇಳುತ್ತೆ, ಅವೆಲ್ಲ ಏನದು ತಾತ್ಪರ್ಯ. ಆದರೆ ವಿಷ್ಣುವನ್ನೇ ಹೇಳುತ್ತೆ ಎಂಬುದೇನದು ಮಹಾ ತಾತ್ಪರ್ಯ, ಅಂತ ತಿಳ್ಕೊಂಡ್ಬಿಟ್ರೆ ಗೊಂದಲನೇ ಇರೋದಿಲ್ಲ. ತಸ್ಮಾತ್ ಪ್ರಿಯೋ ಮಮ ಪ್ರಮಾಣಾನ್ ನಿಖಿಲಾನ್ನೇವ. ಸಾಮಾನ್ಯ ಬಸ್ಗೆ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ ತಕ್ಷಣ ಬಸ್ತೇನೆ ಏನಂತ ಹೇಳ್ತಾನೆ, ಸಾಮಾನ್ಯವಾಗಿ ಅದನ್ನೇ ಹೇಳ್ತಾನೆ, ಮಧ್ಯದ ಹೇಳೋದಿಲ್ಲ, ಎಂಡ್ ರೂಟ್ ಹೇಳ್ಬಿಡ್ತಾನೆ ಯಾವಾಗಲೂ ಕೂಡ. ಮೈಸೂರು ಅಂತಾನೆ, ಹುಬ್ಬಳ್ಳಿ ಅಂತಾನೆ ಹೊರತು ಇವ್ನು ಮಧ್ಯದ್ದೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಇವ್ನು ಯಾರು ನೋಡ್ಬಿಡ್ತು ಕೇಳಿಸ್ತಾರೆ, ನೀನು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾ, ಅರ್ಥ ಆಗದೆ ಇದ್ದವ್ರು ಏನು ಮಾಡ್ತಾನೆ, ನೀನು ಎಲ್ಲಿಗೆ ಹೋಗ್ಬೇಕು ಹೇಳುತ್ತೆ ಕೇಳ್ತಾನೆ. ಅವ್ರು ಹೇಳಿದ ತಕ್ಷಣ ಹೋಗಲ್ಲ, ಅವ್ರು ಗೊತ್ತು, ಹಳ್ಳಿಯವರು ಆ ದೂರದ ಬಸ್ ಹತ್ತಲ್ಲ ಅದು ಗೊತ್ತು ಅವರಿಗೆ. ಅದಕ್ಕೆ ಆ ಉತ್ತರ ಕೊಡೋದಿಲ್ಲ, ಈ ಉತ್ತರ ಕೊಟ್ಬಿಡ್ತಾರೆ. ಒಟ್ಟು ಎಂಡ್ ಹೇಳಬೇಕೇ ಹೊರತು ಇದೆಲ್ಲ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅದು ಎಂಡ್ ಅಂಬೋದು ಯಾವಾಗಲೂ ಏನದು ಮಹಾ ತಾತ್ಪರ್ಯ. ಸಮಾಪ್ನೋ ತಿನಿಯತಮ್, ಅದು ಮುಂದೆ ಹೋಗ, ಅದಕ್ಕಿಂತ ಮುಂದಿಲ್ಲ, ಮುಂದೋಯ್ತೆ, ಅಲ್ಲಿ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾರೆ. ವಿಷ್ಣು ಸರ್ವತೋ ಅಂತ ಹೇಳಿದ ಮೇಲೆ ಏನಾಗುತ್ತದ, ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕಿಂತ ಮುಂಚೆ ಮುಂದೆ ಹೋಗೋದಿಲ್ಲ, ಇನ್ನೂ ಮುಂದೆ ಬಸ್ ಹೋಗ್ತಾ ಇಳಿದೆ ಮುಂದೆ ಹೋಗುತ್ತೆ ಅಂತ. ನಾವು ಎಲ್ಲಿ ಹೋಗೋದು ಎಲ್ಲ ಎಳೆದ್ಬಿಡ್ರಿ ಅಂತ, ಇದು ಯಾರು ಹೋಗೋ ಚಾನ್ಸೇ ಇಲ್ಲ. ಮಹಾ ತಾತ್ಪರ್ಯ ಅಂಬೋದು ಶಾಸ್ತ್ರಗಳ ಅಲ್ಟಿಮೇಟ್ ಎಂಡ್, ಅದು ಬರೀ ಎಂಡ್ ಅಲ್ಲ. ಎಂಥ ಎಂಡ್ ಅದು, ಬೆಂಗಳೂರು ಬಂತು ಅಲ್ಲಲ್ಲಿ ನಿಲ್ಲಿಸ್ತಾ ಬರ್ತಾರೆ, ಮಲ್ಲೇಶ್ವರ ಸ್ಟಾಪ್ ಕೊಡ್ತಾ ಬರ್ತಾರೆ, ಮೇನ್ ಬಸ್ ಸ್ಟಾಪ್ ಸ್ಟಾಪ್ ಅಂತ ಹೇಳ್ಬಿಡ್ತಾರೆ. ಅದರಲ್ಲೂ ಕೂಡ ಟೋಟಲ್ ಎಂಡ್ ಬೇರೆ, ಅಬ್ಸಲ್ಯೂಟ್ ಎಂಡ್ ಬೇರೆ, ಅಲ್ಟಿಮೇಟ್ ಎಂಡ್ ಬೇರೆ, ಅದ್ರ ಮೇಲೆ ಹೋಗೋದಿಲ್ಲ. ಪ್ರಮುಚ್ಯ ಅಸಮೂಹ ಅಸಮೂಢ ಸಮರ್ಥೇಶು ಸರ್ವ ಪಾಪೈ ಪ್ರಮುಚ್ಯತೆ ಯೋ ಮಾಮಜಮನಾದಿಂಚ ವೇತ್ತಿ ಲೋಕ ಮಹೇಶ್ವರಂ. ಭಗವದ್ಗೀತಾ ವಾಕ್ಯ, ಮತ್ತೆ ಇನ್ನೊಂದು ವಾಕ್ಯ, ಅವಜಾನಂತಿ ಮಾಂ ರಾಜವಿದ್ ಎಂದು ಕೋಯ್ತಾರೆ. ಪ್ರಮಾಣಾನ್ಯಖಿಲಾನ್ನೇವ ತರ್ಕಾಶ್ಚ ಏತತ್ಪರಾಸ್ಸದಾ. ಈ ತರ್ಕ ಯಾವುದೇ ತರ್ಕ ತಗೊಂಡ್ರೂ ಇಲ್ಲಿ ಎಂಡ್ ಆಗುತ್ತೆ. ಏತದ್ ವಿರುದ್ಧಂ ಯನ್ಮಾನಂ, ಉದಾಹರಣೆಗೆ ನಮಗೆ ತರ್ಕ ಇಷ್ಟೇ, ನದಿ ಹರಿತಾ ಇದೆಯಪ್ಪ ಎಲ್ಲಿಗೆ ಅಂತ ಕೇಳಿದರೆ ನಮ್ಗೆ ಹೋಗಿ ಯಾರು ನೋಡಿಲ್ಲ. ನಾವೀಗ ಯೂಹ ಒಂದು ಯೂಹ ಧೂಮ ನೋಡಿದ ತಕ್ಷಣ ಅಗ್ನಿ ಇದೆ ಅಂತ ಹೇಗೆ ಹೇಳಿದನು, ನದಿ ಹರಿಯುತ್ತೆ ಅಂದರೆ ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರ, ಎಲ್ಲೆಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಸಮುದ್ರಕ್ಕೆ ಹೋಗುತ್ತೆ ಗ್ಯಾರಂಟಿ. ತರ್ಕ ಇದು, ಗೊತ್ತಾಯ್ತಾ, ನೋಡಿದವನು ಹೇಳಿದ ಸಮುದ್ರಕ್ಕೆ ಹೋಗುತ್ತೆ ಅಂತೇಳಿ ತರ್ಕ ಮಾಡಿದ್ರೆ ಏನಂತಾಯ್ತು, ಅದೇ ಉತ್ತರ ಬಂತು. ಅದು ಎಲ್ಲ ತರ್ಕಗಳು ಅದನ್ನು ಹೇಳ್ತಾ ಇದೆ. ಏತದ್ ವಿರುದ್ಧಂ ಯನ್ಮಾನಂ ತರ್ಕಶ್ಚಾಭಾಸ ಏವತು ಇತ್ಯಾದವು. ಇದು ವಿರುದ್ಧವಾದಲ್ಲಿ ಏನಂತ ಕರಿಬೇಕು ಅದನ್ನು, ಅದು ಪ್ರಮಾಣನೇ ಅಲ್ಲ, ಜೊತೆಗೆ ತರ್ಕನೂ ಅಲ್ಲ, ಆಭಾಸ. ವಿರುದ್ಧ ಹೇಳಿದರೆ ಪ್ರಮಾಣ ಅಲ್ಲ, ತರ್ಕ ಉಪಯೋಗಿಸಿದರೆ ತರ್ಕಾಭಾಸ, ಅದು ಸರಿಯಾದ ತರ್ಕ ಅಲ್ಲ ಅಂತ ಅರ್ಥ. ಇದೆಲ್ಲ ಇತ್ಯಾದ ಯಾತಕ್ಕೆ ಹೇಳಿದರು ಅಂದರೆ, ತಾರ್ಕಿಕರಿದ್ದಾರಲ್ಲ, ತಾರ್ಕಿಕರು ಯಾವುದು ಅಲ್ಟಿಮೇಟ್ ಅವರಿಗೆ ತರ್ಕನೇ ಅಲ್ಟಿಮೇಟ್ ಅವ್ರಿಗೆ. ಆಗಮನೇ ಪ್ರಮಾಣ ಅಂತ ನಾವು ಹೇಳಿ ಹಾಗೆ ಹೇಳೋದಿಲ್ಲ ಅವರು. ಆಗಮನೂ ಪ್ರಮಾಣ ಅಂತಾರೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅದು ಯಾವುದಕ್ಕೆ ಪಾಡಿಸ್ಕೊಟ್ಟಾಗಾಯ್ತು ಅವರು? ತರ್ಕಕ್ಕೆ ಪಾಡಿಸ್ಕೊಟ್ಟು ಇದನ್ನು ಸೆಕೆಂಡರಿ ಮಾಡಿಬಿಡ್ತಾರೆ. ಯಾರಾಗ ನೀವು ಬನ್ನಿ ಅಂದರೆ ನೀವು ಪ್ರಧಾನ ಅಲ್ಲ ಅಂತ ಅರ್ಥ. ನೀವು ಪ್ರಧಾನ, ನೀವು ಬನ್ನಿ ಅಂತ ಹೇಳಿದಾಗ ಕಡಿಮೆ ಆಗೋಯ್ತು. ಆಗಮ ಒಪ್ತಾರೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಪ್ರಮಾಣಾನೇ ತಗೊಂಡಾಗ ಎಲ್ರಿಗೂ ಬಂದೋಯ್ತು. ತಾರ್ಕಿಕ ಸ್ಪೆಷಲ್ನೇ ತಗೊಂಡ್ರು. ಯಾತಕ್ಕೆ ಅಂದರೆ ಈ ನಮಗೆ ತಗೊಂಡ್ರೆ ಪ್ರತ್ಯಕ್ಷ ಈ ಕಡೆಗೆ, ಆಗಮ ಆ ಕಡೆಗೆ, ತರ್ಕ ಮಧ್ಯ ಇದೆ. ಗೊತ್ತಾಯ್ತಾ? ಪ್ರಮಾಣಾನೇ ಅಂತ ಹೇಳಿದ ತಕ್ಷಣ ಎರಡು ತಗೋಬೇಕು. ಇದು ಅದು ತರ್ಕ ಅಂಬದು ಏನದು? ಅನುಪ್ರಮಾಣ. ಅದು ತರ್ಕ ಅನುಪ್ರಮಾಣ. ಗೊತ್ತಾಯ್ತಾ? ಪ್ರಮಾಣಾನೇ ತಗೊಂಡಾಗ ಇವೆರಡು ತಗೋಬೇಕು. ಅದು ತರ್ಕ ತಗೊಂಡಾಗ ಅನುಪ್ರಮಾಣ ತಗೋಬೇಕು. ಗೊತ್ತಾಯ್ತಾ? ಯಾರು ತಾರ್ಕಿಕರು ಒಪ್ತಾರೆ, ಆದರೆ ಅದು ಅನುಮಾನ ಫೈನಲ್. ಅದು ಅದಕ್ಕೆ ಅನುಕೂಲ ಆಗಿದ್ದರೆ ಸರಿ, ಇಲ್ಲದವ್ರು ಒಪ್ಪೋದಿಲ್ಲ ಅಂತ. ಗೊತ್ತಾಯ್ತಾ? ಅಸುನ್ವಂತಂ ಅಲ್ಲಿಗಿರಲಿ, ನಾಳೆ ದಿವಸ ಏನು ಇಲ್ಲಿ ಬೇರೆ ಪುರಾಣ ಇತ್ಯಾದವು ಬೇರೆ ಗ್ರಂಥದ್ದು. ಗೀತಾ ಮುಗಿದೋಯ್ತು, ಮುಂದೆ ಬೇರೆ ಕೊಟ್ಟಿದ್ದಾರೆ. ಇನ್ನು ಮತ್ತೆ ಉಪನಿಷತ್ ಕೊಡ್ತಾರೆ ಮತ್ತೆ, ಈಗ ಬೇರೆ ಕೊಟ್ಟು ಗಟ್ಟಿ ಮಾಡ್ತಾರೆ ಪೂರ್ತಿಯಾಗಿ. ನಾಳೆ ಅದನ್ನು ಕಂಟಿನ್ಯೂ ಮಾಡಿ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವರಿನ್ನಸ್ವರಾಟ್ ಏನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್.